ಆದ್ರಿಂದ ಎರಡು ಯೋಚನೆ ಇರೋದಿಲ್ಲ. ಒಳಗು ಬಿಡೋದಿಲ್ಲ ಏನಂತ ಅವರು ಕೇಳಿದ್ರು ನೋವು ಅಂತ ಹೇಳುತ್ತೆ. ಶಾಸ್ತ್ರ ಹಾಗಲ್ಲ, ಕರವು ಏರ್ಬೇಕು ಅಂತ ಕೇಳ್ಬೇಕಂತೆ. ಕೃಷ್ಣ ಕರೀತಾನೆ, ಬನ್ನಿ ಅಶ್ವತ್ಥಾಮಾಚಾರ್ಯ, ಏನ್ ಬೇಕು ನಿಮಗೆ? ಆಗ ಅವ್ರು ಹೇಳ್ತಾರೆ, ಕೃಷ್ಣ ನಾನು ಒಂದು ಕೇಳ್ತೇನೆ, ಕೊಡ್ತೀಯಾ? ನಾನು ಕೊಡ್ಲಿಕ್ಕೆ ಇರೋದು ಏನ್ ಬೇಕು ಕೇಳಿ ನಿಮಗೆ ಅಂತ ಹೇಳಿದ್ರು. ಬೇಕಾದ್ದು ಕೇಳಿ, ನಾನು ತುಂಬಾ ದೊಡ್ಡದು ಕೇಳ್ತೇನೆ, ಕೊಡಬೇಕು ನೀನು, ನೀವು ಸಂಕೋಚ ಪಡಬೇಡಿ ಅಂತ ಹೇಳ್ತಾನೆ ಕೃಷ್ಣ. ಬೇಕಾದ್ದು ಕೇಳಿ ಕೊಡ್ತೇನೆ, ಆಯ್ತಾ ಇಲ್ಲೋ? ಕೃಷ್ಣ ಕೊಟ್ಟೆ ಕೊಡ್ತೀಯಾ? ಕೊಟ್ಟೆ ಕೊಡ್ತೇನೆ. ಏನ್ ಬೇಕು ನಿಮಗೆ? ಕೃಷ್ಣ ನೀನು ಚಕ್ರ ನನಗೆ ಬೇಕು ಅಂತ ಕೇಳ್ತಾನೆ. ಚಕ್ರ ನನಗೆ ಬೇಕು, ಇದು ಏನ್ ನಾವು ಏನು ಇಮ್ಯಾಜಿನ್ ಮಾಡುವ ಅಂತದ್ದೇ ಕಥೆ ಇದು. ಚಕ್ರ ನನಗೆ ಬೇಕು, ಇಷ್ಟೇ ನಾ ತಗೊಂಡಿ ಅಂತ ಹೇಳ್ತಾನೆ ಕೃಷ್ಣ. ತಗೊಂಡೋಗಿ ಬಿಡಿ, ಅದು ಗುರು ಹೇ ನಾನೇ ನಾನು ಬದುಕಿರೋದಾರಿಂದ ಮಾರಾಯ ನಾನೇ ಕೊಡ್ಲಿ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ. ಡಾಕ್ಟರ್ಗೆ ನನಗೆ ಕಾರ್ಪೆಂಟರ್ಗೆ ನನಗೆ ಆಪರೇಟರ್ ಕೊಟ್ಬಿಡು ಅಂತ ಕೇಳಿದ್ರೆ ನನ್ನ ಹೊಟ್ಟೆ ಇದ್ರೆ ಅದರ ಸ್ವಾಮಿ ಅಂತ ಹೇಳ್ತಾನಪ್ಪ. ನನ್ನ ಕೊಡೋದು ತಗೊಂಡು ಅವಶ್ಯ ತಗೊಂಡ್ಬಿಡಿ, ಅದಕ್ಕೇನಂತೆ? ಹಾಗಾದ್ರೆ ಖುಷಿ ಆಯ್ತು, ತಗೊಂಡ್ಬಿಡಲ್ಲ. ಹೋ ತಗೊಂಡ್ಬಿಡಿ, ಹೋಗ್ತಾರೆ ಒಂದ್ ಕೈಲಿ ಎತ್ತಕ್ ಹೋಗ್ತಾರೆ, ಆಗ ಆಡೋದಿಲ್ಲ ಅದು. ಆ ಎರಡ್ ಕೈಲಿ ಎತ್ತಕ್ ಹೋಗ್ತಾರೆ, ಆಗೋದೇ ಇಲ್ಲ. ತುಂಬಾ ಪ್ರಯತ್ನ ಪಡ್ತಾರೆ, ಏನ್ ಮಾಡಿದ್ರು ಆಗೋದಿಲ್ಲ. ಕೊನೆಗೆ ದಾಪು ಅಂತ ಬಿದ್ದು ಬಿಡ್ತಾರೆ, ಎತ್ತಕ್ಕಾಗದೇನೆ. ಆ ಕೃಷ್ಣ ಎಬ್ಬಿಸ್ತಾನೆ ಅಶ್ವತ್ಥ ಸಮಾಚಾರ, ಹೇಳಿ ಹೇಳಿ ಏನ್ ಸಮಾಚಾರ? ಎತ್ತಕ್ ಆಗ್ತಾ ಇಲ್ವಾ? ಆಗ್ತಾ ಇಲ್ಲ ಕೃಷ್ಣ, ಎಷ್ಟು ಕಷ್ಟಪಟ್ರು ಆಗ್ತಾ ಇಲ್ಲ. ಹೌದೇನು ನೋಡಿದ್ರ? ಚಕ್ರ ಕೇಳಿದ್ರಿ, ನಾನೇನೋ ಕೊಟ್ಟೆ, ನೀವು ಟ್ರಾನ್ಸ್ಪೋರ್ಟೇಷನ್ ನಿಮ್ಗೆ ನಾನೇನ್ ಮಾಡಲಿ? ಅದಕ್ಕೀಗ ವಸ್ತು ಕೊಡ ತಗೊಂಡೋಗೋ ಜವಾಬ್ದಾರಿ ಬೇಕಲ್ಲ ನಿಮಗೆ. ಆದ್ರೆ ನಾನೇನ್ ಮಾಡ, ನನ್ನ ತಪ್ಪಿಲ್ಲ, ನಿಮ್ಗೆ ಆಗೋದಿಲ್ಲ ಅಷ್ಟೇ. ಹೌದಲ್ಲ, ಒಪ್ಪಿಕೊಂಡ್ರೆ ಆಗೋದಿಲ್ಲ, ನಮ್ಗೆ ಅರ್ಥ ಆಯ್ತು ಈಗ. ಅಂದ್ರೆ ಕೃಷ್ಣನ ಚಕ್ರ ಎಂತದ್ದು ಅಂದ್ರೆ, ಉಳಿದವರು ಎತ್ತಲಕ್ಕೂ ಅದನ್ನಾಗೋದಿಲ್ಲ, ಉಳಿದವರು ಎತ್ತಲಕ್ಕೆ ಅದನ್ನಾಗೋದಿಲ್ಲ. ಅಂದ್ರೆ ಅಕಸ್ಮಾತ್ ಕೊಟ್ಟಿದ್ರೆ ಪ್ರಶ್ನೆನೇ ಇಲ್ಲ. ಆ ಭಾರತಕರ್ತ ಅದನ್ನೇ ಅಶ್ವತ್ಥ ದ್ರೋಣಾಚಾರ್ಯರು ಹೋದ್ರಂತೆ ಪರಶುರಾಮ ದೇವರ ಹತ್ರ. ಪರಶುರಾಮ ದೇವರೇ, ನನಗೊಂದು ಏನೋ ಹಸು ಬೇಕಾಗಿದೆ, ನನ್ನ ಮಗನಿಗೆ ಹಾಳು ಕೂಡ ಏರ್ಪಾಟು ಮಾಡಬೇಕಾಗಿದೆ, ಹಸು ಬೇಕಾಗಿದೆ, ಕೊಡ್ತೀರಾ ಅಂತ ಕೇಳಿದ್ರೆ ದ್ರೋಣಾಚಾರ್ಯರೇ, ಎಂತ ಕೆಲಸ ಮಾಡಿದಿರಿ? ಸ್ವಲ್ಪ ಬೇಗ ಬಂದ್ರೆ ಕೊಡ್ತಿದ್ದೆ, ಎಲ್ಲ ಕೇಳಿದ್ರು ಕೊಟ್ಬಿಟ್ಟೆ ಎಲ್ರಿಗೂ ಕೂಡ. ಅಲ್ಲಿ ಬಂದವರು ಹಾಗೆ ಕೊಡ ಕಳಿಸೋದಿಲ್ಲ, ನಾನೀಗ ನನ್ನ ಹತ್ರ ಒಂದು ಮೂರಿವೆ, ಬೇಕಾದ್ರೆ ತಗೋತೀರಾ ಅಂತ ಕೇಳ್ತಾರೆ. ಏನೇನಿದೆ ಗೊತ್ತೇನು? ಆತ್ಮ ವಿದ್ಯಾ ಶಸ್ತ್ರ ನೇತಾವದಸ್ತಿ ದೇಶಾ ಮಧ್ಯೆ ರುಚಿತಂ ತ್ವಂ ಗೃಹಾಣ. ನನ್ನ ನಾನಿದ್ದೇನೆ, ಬೇಕಾದ್ರೆ ಬರ್ತೇನೆ ಕರ್ಕೊಂಡು ಹೋಗ್ಬಿಡಿ, ಬಂದು ಹಿಂದೆ ಬರ್ತೇನೆ ಕರ್ಕೊಂಡು ಹೋಗ್ಬಿಡಿ ಬೇಕಾದ್ರೆ. ಅಥವಾ ವಿದ್ಯಾ, ಒಳ್ಳೆ ವಿದ್ಯೆಯನ್ನು ಪಾಠ ಹೇಳಿಕೊಡ್ತೇನೆ, ತಗೊಳ್ಳಿ. ಅಥವಾ ಶಸ್ತ್ರಂ, ನನ್ನ ಧನುಸ್ಸು ಎಲ್ಲ ಇದೆ, ತಗೊಂಡ್ಬಿಡಿ, ಏನ್ ಬೇಕು ಅಂತ ಕೇಳುತ್ತಾರೆ. ಆಗ ಅಶ್ವತ್ಥಾಮಾಚ ಈ ದ್ರೋಣಾಚಾರ್ಯ ಅಂದ್ರಂತೆ, ಅವ್ರ ಅಶ್ವತ್ಥ ಅವರ ಅಪ್ಪನೇ ಅವರು, ಅವರಂದ್ರಂತೆ ನಿಮ್ಮ ಅಸ್ತ್ರ ತಗೊಳ್ಬೇಕಾ, ನಿಮ್ ಶಸ್ತ್ರ ತಗೊಳ್ಬೇಕಾ, ಅದ್ ಎತ್ತದಕ್ಕೆ ನಮಗೆ ಆಗದೆ ತಗೊಂಡು ಏನ್ ಮಾಡೋಣ ಅಂತ ಕೇಳುತ್ತಾರೆ. ನಮ್ಗೆ ಈಗ ಅರ್ಥ ಆಗುತ್ತೆ, ಅಂದ್ರೆ ಅಪ್ಪ ಏನ್ ಆಗೋದಿಲ್ಲ ಅಂತ ಹೇಳಿದ್ರೆ ಮಗ ಪ್ರಾಕ್ಟಿಕಲಿ ಪ್ರೂವ್ ಮಾಡಿದ್ರು ಅದನ್ನ. ಅಶ್ವತ್ಥಾಮಾಚಾರ್ ಪ್ರಯತ್ನ ಮಾಡಿ ಸೋತು ಬಿಟ್ರು, ಆಗಲೇ ಇಲ್ಲ ಅವರ ಕೈ. ಅಂದ್ರೆ ದೇವರ ಶಸ್ತ್ರಾಸ್ತ್ರಗಳನ್ನ ಇನ್ನೊಬ್ರು ಉಪಯೋಗಿಸಕ್ ಬರೋದೇ ಇಲ್ಲ. ಅದರಿಂದಾಗಿನೇ ಉಪಯೋಗಿಸಿ ದೊಡ್ಡವನಾಗಿದ್ದಾನಲ್ಲ, ಉಪಯೋಗಿಸಕ್ ಅವನಂತೆ ಯಾರಿಗೂ ಬರೋದೇ ಇಲ್ಲ ಕೂಡ. ಇಟ್ಟುಕೊಂಡ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಅದೇ ಪ್ರಸಂಗ ಆ ಕೃಷ್ಣ ಕೇಳಿದನಂತೆ ಅಶ್ವತ್ಥಾಮಾಚಾರ್ಯರೇ, ಈ ಚಕ್ರ ತಗೊಂಡು ಏನ್ ಮಾಡ್ತೀರಿ ಅಂತ ಕೇಳ್ತಾರೆ. ಏನ್ ಮಾಡ್ತಿದ್ದೀರಿ ತಗೊಂಡು ನೀವು ಇದನ್ನ? ಈ ರೀತಿ ನನ್ನನ್ನ ತುಂಬಾ ಬೇಕಾದವರು ಕೇಳಲಿಲ್ಲ, ನೀವ್ ಯಾಕೆ ಕೇಳಿದಿರಿ ಅಂತ ಕೃಷ್ಣ ಕೇಳ್ತಾರೆ. ಕೃಷ್ಣ ಸರ್ವಜ್ಞ, ನಮಗೆ ತಿಳಿಸಕ್ಕೋಸ್ಕರ ಕೇಳ್ತಾರೆ, ನೀವ್ ಯಾಕೆ ಕೇಳಿದಿರಿ ಅದನ್ನ? ನನ್ನ ಮಗ ಪ್ರದ್ಯುಮ್ನ ಕೇಳಲಿಲ್ಲ ಇದನ್ನ, ನನ್ನ ಅಣ್ಣ ಬಲರಾಮ ಕೇಳಲಿಲ್ಲ, ಅರ್ಜುನಾದಿಗಳು ಕೇಳಿಲ್ಲ, ನೀವ್ ಯಾಕೆ ಕೇಳಿದಿರಿ ಅಂದ್ರೆ, ಕೃಷ್ಣ ಇನ್ನೇನು ಇಲ್ಲ, ಮಹಾಭಾರತ ಯುದ್ಧವಾಗುತ್ತೆ, ಭಾರಿ ದೊಡ್ಡ ಯುದ್ಧ, ಯುದ್ಧದಲ್ಲಿ ದುರ್ಯೋಧನೆ ಜಯ ಬರಬೇಕು ಅಂತ ನನ್ನ ಯೋಚನೆ ಇದೆ. ಆದ್ದರಿಂದ ನೀನು ಎಲ್ಲಿವರೆಗೂ ಇರ್ತೀಯೋ ಅಲ್ಲಿವರೆಗೂ ಪಾಂಡವನಿಗೆ ಗೆಲ್ಲಬೇಕಾಗೋದಿಲ್ಲ ನಮಗೆ ಅಂತ ಹೇಳ್ತಾರೆ. ಎಲ್ಲಿವರೆಗೂ ನೀನು ಇರ್ತೀಯೋ ಅಲ್ಲಿವರೆಗೂ ಪಾಂಡವನಿಗೆ ಗೆಲ್ಲಬೇಕಾಗೋದಿಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಕೇಳ್ತಾರೆ. ಅದಕ್ಕೇನೆ ನಿನ್ನ ಚಕ್ರ ಇಸ್ಕೊಂಡು ನಿನ್ನ ಮೇಲೆ ಚಕ್ರ ಬಿಡಬೇಕು ಅಂತ ಬಂದಿದ್ದೆ ಅಂತ ಹೇಳಿದ್ರು. ಅದು ಎಂತ ಪ್ಲಾನ್ ಮಾಡಿದ್ದಾರೆ ಲೆಕ್ಕ ಹಾಕಿ, ನೀನು ಬೇರೆ ಯಾವುದಕ್ಕ ಸಹಾಯನಲ್ಲ, ಅದನ್ನ ಚಕ್ರ ನಿನ್ನೇ ಬಿಸಾಕಿಬಿಟ್ರೆ, ಇದು ಮಹಾಭಾರತನೇ ಬರೋ ಕಥೆ ಇದು ಒಂದು. ಆಗ ಕೃಷ್ಣ ಈ ಕಥೆನ ತನ್ನ ಬಾಯಲ್ಲಿ ಹೇಳ್ತಾರೆ, ಅಶ್ವತ್ಥಾಮಾಚಾರ್ಯ ಹೀಗೆ ಮಾಡಿದ್ರು ಅರ್ಜುನ ಅಂತ ಕೃಷ್ಣ ಬಾಯಲ್ಲಿ ಹೇಳ್ತಾರೆ. ಅಂದಮೇಲೆ ಎಂಥ ಒಂದು ದುಷ್ಟ ಬುದ್ಧಿ ಸೇರ್ಕೊಂಡಿದ್ರು, ಅವರು ದುಷ್ಟರಲ್ಲ, ಮಹಾಪೂಜ್ಯರವರು, ದುರ್ಯೋಧನ ಸಹವಾಸದಿಂದ ಬಂದಂತ ಒಂದು ದುರ್ಬುದ್ಧಿ ಅಷ್ಟೇ. ಈ ಕಥೆ ಕೇಳಿದಾಗ ಅಶ್ವತ್ಥಾಮರ ಉದ್ದೇಶ ಎಷ್ಟು ಕೆಟ್ಟದಿತ್ತು, ಕೈಲಿ ಮಾಡಕ್ ಸಾಧ್ಯವಾಗಲೂ ಇಲ್ಲ. ಕೃಷ್ಣ ಹೇಳ್ತಾರೆ ಇನ್ನೊಂದಂತೆ ಕೆಲಸ ಮಾಡಬೇಡಿ ಅಂತ ಕಳಿಸಿಕೊಟ್ಟಂತೆ ಆಗಲಿಲ್ಲ. ಅದೇ ರೀತಿ ಅಂಬರೀಷ ರಾಜನ ಪ್ರಸಂಗದಲ್ಲಿ ಚಕ್ರ ಬಂದಾಗ ದುರ್ವಾಸರು, ಅಶ್ವತ್ಥಾಮರು ಶಿವನ ಅವತಾರ, ದುರ್ವಾಸರು ಶಿವನ ಅವತಾರ, ತಡ್ಕೊಳಕಾಗ್ಲೇ ಇಲ್ಲ ಅವರಿಗೆ. ಕೊನೆಗೆ ರುದ್ರದೇವರು ಹೇಳ್ತಾರೆ, ನನ್ನ ಕೈಲಿ ಏನು ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ಏನು ಮಾಡಕ್ ಆಗೋದಿಲ್ಲ. ಕೊನೆಗೆ ಅಂಬರೀಷನ ಶರಣ ಹೋಗ್ತಾರೆ, ಬಿಡುಗಡೆ ಆಯ್ತು, ಹೊರತು ಆಗ್ತಿರ್ಲಿಲ್ಲ. ಇದೆಲ್ಲ ಕಥೆ ಕೇಳಿದ್ರೆ ಚಕ್ರ ಹಿಡ್ಕೊಂಡಿದ್ದಾರೆ ಅಂತ ಬರೀ ಕಥೆ ಅಲ್ಲ, ಬ್ಯಾಕ್ ಗ್ರೌಂಡ್ ಎಷ್ಟಿದೆ ನಮ್ಗೆ ಅರ್ಥ ಆಗುತ್ತೆ. ಚಕ್ರ ಹಿಡ್ಕೊಂಡ್ರೆ ಹಿನ್ನೆಲೆ ಅಷ್ಟು ದೊಡ್ಡದಿರೋದ್ರಿಂದ ಇದು ನಮ್ಗೆ ಅರ್ಥವಾದ್ರೆ, ದೇವರಲ್ಲಿ ಸ್ಮರಣೆ ಮಾಡಿ ಇದ್ರೆ ನಮಗೆ ಎಂದೆಂದೂ ಅಪಾಯ ಬರಲು ಸಾಧ್ಯತೆಯೇ ಇಲ್ಲ. ಆಲ್ ಪ್ರೂಫ್ ಆಗಬೇಕು ಅಂತಿದ್ರೆ ದೇವರ ದಯೆಯಿಂದ ಮಾತ್ರ ಸಾಧ್ಯ, ಇನ್ಯಾವುದರಿಂದನೂ ಸಾಧ್ಯ ಇಲ್ಲ. ಶಂಖ ಚಕ್ರ ಗದಾ ಪದ್ಮ ಧರಾಹ ಚಿಂತ್ಯಾಹ ಹರೇ ಭುಜಾಹ. ಒಂದು ಸಲವೂ ಕೂಡ ಸುದರ್ಶನವನ್ನ ಎತ್ತಲಿಕ್ಕೆ ಶಿವಾವತಾರರಾದ ಅಶ್ವತ್ಥಾಮರಿಗೆ ಸಾಧ್ಯವಾಗಲಿಲ್ಲ. ಅಂಥ ಚಕ್ರವನ್ನ ಸದಾಕಾಲ ಧರಿಸಿದ್ದಾನೆ ಅಂದ್ರೆ ಪರಮಾತ್ಮನ ಶಕ್ತಿ ಎಷ್ಟಿರಬೇಕು ಲೆಕ್ಕ ಹಾಕಿ, ಪರಮಾತ್ಮನ ಸಾಮರ್ಥ್ಯ ಹೇಗಿರಬೇಕು? ಸದಾಕಾಲವೂ ಕೂಡ ಒಮ್ಮೆ ಎತ್ತಕ್ಕಾಗದ ಇದ್ದ ಈ ಪ್ರಸಂಗ ಎಲ್ಲಿ, ಈ ಪ್ರಸಂಗ ಎಲ್ಲಿ? ಅದೇ ರುದ್ರದೇವರ ಧನಸ್ಸು ಶಿವಧನಸ್ಸು ರಾಮದೇವರು ಬರೆದಾಗ್ತಾರೆ, ಅದನ್ನ ಶಿವಧನಸ್ಸನ್ನು ರಾಮದೇವರು ಬರೀತಾರೆ. ಆದ್ರೆ ಕೃಷ್ಣನ ಚಕ್ರನ ಎತ್ತಕ್ಕಾಗಿಲ್ಲ ಬರೆಯೋ ಚಾನ್ಸ್ ಅಂತೂ ಬರೋ ಪ್ರಸಕ್ತಿನೇ ಬರೋದಿಲ್ಲ. ಅದು ಕಂಪೇರ್ ಮಾಡಕ್ ಬರುತ್ತೆ. ಅದಕ್ಕೆ ಮುಂದೆ ಆಚಾರ್ಯರು ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ, ಇಂಥ ಸಾಮರ್ಥ್ಯ ಇಂಥ ಶಕ್ತಿ ಯಾರಿಗುಂಟದಕ್ಕೆ? ಅದನ್ನೇ ದಾಸರ ಹೇಳ್ತಾರೆ. ದೇವರನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗಿ ಒಂದೊಂದು ಭಾರಿ ದೊಡ್ಡದು ಪರಮಾತ್ಮನಲ್ಲಿ. ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣೆ ಗೋಪಿ ಜನಪ್ರಿಯ ಗೋಪಾಲಗಲ್ಲದಲೆ, ಇಂಥ ಸೊಬಗು ಯಾರಿಗಿದೆ ಅಂತ ಕೇಳ್ತಾರೆ. ಇಂಥ ವಾಹನ ಯಾರಿಗಿದೆ, ಇಂಥ ಚಕ್ರಾದಿಗಳು ಯಾರಿಗೆಲ್ಲ ಸೇರಿಸ್ಕೋಬೇಕು ಅದರೊಳಗೆ? ಇಂಥ ಚಕ್ರಾದಿಗಳು ಯಾರಿಗುಂಟು ಈ ಮಧ್ಯೆ? ಎಂತೆಂಥ ಆಯುಧಗಳು ಕೂಡ ವ್ಯರ್ಥವಾಗೋದುಂಟು, ಪರಮಾತ್ಮನ ಆಯುಧ ಎಂದೆಂದೂ ವ್ಯರ್ಥವಾಗಿಲ್ಲ. ಆದ್ರಿಂದಾಗೇನೆ ಹರಿರೇವ ಪರಹನ ಸಿದ್ಧಾಂತ ನಮಗೆ ಅರ್ಥವಾಗುತ್ತೆ. ಗೋಪಿ ಜನಪ್ರಿಯ ಗೋಪಾಲಗಲ್ಲದಲೆ, ಈ ಪರಿಯ ಸೊಬಗು ಇನ್ನಾವ ದೇವರಿಗುಂಟು ಅನ್ನೋದು ಶಾಸ್ತ್ರ ವಿಚಾರವನ್ನು ಮಾಡಿ ಮಥನ ಮಾಡಿ ಕೊಂಡ ಅತ್ಯಂತ ಆಖೈರು ತೀರ್ಮಾನನೇ ಹೊರತು ಅದು ಭಾವೋದ್ವೇಗದ ಮಾತಲ್ಲ. ಎಮೋಷನ್ ಏನೇನೋ ಮನುಷ್ಯ ಮಾತಾಡಿಬಿಡ್ತಾರೆ, ಅದಕ್ಕೆ ಅಷ್ಟೇ ಬೆಲೆ ಅಷ್ಟೇ. ಯಾರು ಹೇಳ್ತಾ ಯಾರು ಹೇಳ್ತಾನೆ ಪಾಪ, ಅವನಿಗೆ ಬುದ್ಧಿ ಇಲ್ಲ ಕೂಗ್ತಾರೆ ಅಷ್ಟೇ ಅಂದ್ಬಿಡ್ತಾನೆ. ವಿಮರ್ಶೆ ಮಾಡಿ ಮಾತಾಡಿದಾಗ ಅದು ಭಾರಿ ಮಹತ್ವ ಬರುತ್ತದೆ. ಅದನ್ನೇ ದಾಸರಾಯರು ಡಂಗುರವ ಸಾರಿರಯ್ಯ ಡಿಂಗಾರಿಗಾರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠ್ಠಲ ಪರ ದೈವವೆಂದು ಡಂಗುರವ ಸಾರಿರಯ್ಯ ಡಿಂಗಾರಿಗಾರೆಲ್ಲರೂ ಡಂಗುರ ಸಾರದು ಅಂದ್ರೆ ಅತ್ಯಂತ ಯಾವುದು ಪ್ರೂವ್ ಆಗಿರುತ್ತಲ್ಲ ಅದನ್ನು ಘೋಷಣೆ ಮಾಡದೆ ಹೊರತು ಬೇರೆಯವರು ಘೋಷಣೆ ಮಾಡೋಕ್ಕಾಗೋದಿಲ್ಲ. ಇದು ಅಲ್ಲಿಯ ವೈಶಿಷ್ಟ್ಯ. ಶಂಖ ಚಕ್ರ ಗದಾ ಪದ್ಮ ಧರಾ ಸ್ಥಿತ್ಯಾಹ ಹರೇರ್ಭುಜಾಹ ಪೀರವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನಃ ಅನಿಶಂ. ಮತ್ತೆ ಅನಿಶಂ ಅನಿಶಮ ಎಲ್ಲ ಕಡೆಗೆ ಅನ್ವಯ. ಆಚಾರ್ಯರ ಶೈಲಿ ಎಷ್ಟು ಸರಳನೋ ಅಷ್ಟೇ ಗಂಭೀರವಾದ ಶೈಲಿಯವರು. ಅನಿಶಂ ಶಂಖಚಕ್ರ ಗದಾ ಪದ್ಮ ಧರಾಹ, ಯಾವಾಗ ಶಂಖಚಕ್ರ ಗದಾ ಪದ್ಮ ಇಟ್ಕೊಂಡಿದ್ದಾನೆ ಅಷ್ಟೇ ಅಲ್ಲ, ಜಗದರ್ಶನ ಯಾವಾಗ ಮಾಡ್ತಾನೆ? ಅನಿಶ್ಯಂ ಜಗದ್ ರಕ್ಷಾ ಕೇವಲೋದ್ಯೋಗಿನಃ, ಯಾವಾಗಲೂ ಜಗತ್ತ ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಯಾರೋ ರಾಜರ ಬಗ್ಗೆ ಕೇಳ್ತೇವೆ, ಫ್ರಮ್ ಟು ಅಂತ ಹಾಕಿರ್ತಾರೆ ಚೀಫ್ ಮಿನಿಸ್ಟರ್. ಫ್ರಮ್ ಡೇ ಟು ಟೂ ಡೇ ಟು ಇರುತ್ತೆ. ದೇವರಿಗೆ ಫ್ರಮ್ ಟು ಅಂತ ಇಲ್ಲ, ದೇವರು ಎಂದಿನಿಂದ ಎಂದಿರೋದೇ ಗಾಡದ ಇಲ್ಲ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನಚ ಶಂಕರ, ವಾಸುದೇವೋ ವಾ ಇದಮಗ್ರೆ ಆಸೀತ್ ನ ಬ್ರಹ್ಮ ನಚ ಶಂಕರ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪರಮಾತ್ಮ ಸರ್ವದಾ ಪರಮಾತ್ಮ ಒಬ್ಬ, ಎಲ್ಲರಿಗೂ ಫ್ರಮ್ ಟು ಇದೆ, ದೇವರಿಗೆ ಫ್ರಮ್ ಟು ಇಲ್ಲ. ಆದ್ರೆ ನಮಗೆ ದೇವರೇ ಇಲ್ಲ, ಇದು ಪರಿಚಯ ಆಗಿದೆ. ಇದು ನಿಜವಾದ ಪ್ರಾಬ್ಲಮ್ ಇರೋದು ಅಲ್ಲಿ. ದೇವರಿಗೆ ಪ್ರದ್ಮಟುವೇ ಇಲ್ಲ, ಆದ್ರೆ ದೇವರ ಗತಿನೇ ಕಾನ್ಸೆಪ್ಟೇ ನಮಗೆ ಗೊತ್ತಿಲ್ಲ ಅಂದ್ರೆ ಎಂತ ಬದುಕಿದು ಒಂದು. ಯಾರಿಂದ ತಂದೆನೇ ಇಲ್ಲ ಅಂದ್ರೆ ಎಷ್ಟು ಆಶ್ಚರ್ಯ ಆಗುತ್ತೋ, ದೇವರಿಲ್ಲ ಅಂದ್ರೆ ಕೋಟು ಬಟ್ಟೆ ಆಶ್ಚರ್ಯ ಆಗಬೇಕು. ತಂದೆ ಇಲ್ಲೋಗ ನಾವು ಬರೋದಿಲ್ಲ, ದೇವರು ಇಲ್ಲ ಯಾರು ಬರೋದಿಲ್ಲ. ಇದು ನಮಗೆ ಅರ್ಥವಾದ್ರೆ ಜನ್ಮಾದ್ಯಶ್ಯ ಯತಃ, ಇದು ಶಾಸ್ತ್ರಾರ್ಥ. ಅಂತ ಭಗವಂತನನ್ನ ಈ ಹಿಂದಿನಲ್ಲಿ ಚಿಂತನೆ ಮಾಡಿ, ಹೀಗೆ ಪರಮಾತ್ಮನ ತೋಳುಗಳ ಚಿಂತನೆಯನ್ನು ಮಾಡ್ತಾ ಆಚಾರ್ಯರು ಪರಮಾತ್ಮನ ಕಂಠ ಹೇಗಿದೆ ಹೇಳಿದ್ದಾರೆ. ಪರಮಾತ್ಮನ ಕಂಠ ಹೇಗಿದೆ? ಸಂತತಂ ಚಿಂತಯೇ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠ ಶಾಖಿಲ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ಸಂತತಂ ಚಿಂತಯೇ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯ ಅಖಿಲಾಹ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ಪರಮಾತ್ಮನ ಕಂಠವನ್ನು ಚಿಂತನೆ ಮಾಡಿ, ಆ ಕಂಠದ ಮಹತ್ವ ಏನು ಅಂತ ಹೇಳ್ತಾರೆ. ಪರಮಾತ್ಮನ ಕಂಠ ಅನ್ನೋದಕ್ಕೆ ವೈಕುಂಠಸ್ಯ ಕಂಠಂ, ವೈಕುಂಠನ ಕಂಠವನ್ನು ಚಿಂತನೆ ಮಾಡಿ. ವೈಕುಂಠ ಪ್ರಾಣದ ಪ್ರಾಣ, ವಿಷ್ಣು ಸಹಸ್ರ ನಾಮದಲ್ಲಿ ವೈಕುಂಠ ಅಂತ ಪರಮಾತ್ಮನ ಸಾವಿರ ನಾಮಗಳಲ್ಲಿ ಒಂದು. ಅಂತ ವೈಕುಂಠ ರಾಮಕ ಭಗವಂತನ ಕಂಠವನ್ನು ಚಿಂತನೆ ಮಾಡಿ. ಆ ಕಂಠದ ವೈಶಿಷ್ಟ್ಯ ಏನು ಅಂತ ಪ್ರಶ್ನೆ. ಕಂಠದ ವೈಶಿಷ್ಟ್ಯ ಏನು? ತುಂಬಾ ಜನ ಹೇಳ್ತಾರೆ ಇವರು ಭಾರಿ ಒಳ್ಳೆ ಕಂಠ ಅಂತ ಹೇಳಿ, ಭಾರಿ ಒಳ್ಳೆ ಕಂಠ. ಏ ನಮಗೇನು ಕಂಠ, ನಮಗೆ ಕಂಠ ಇಲ್ವೇನ್ರಿ ಅಂತ ಕೇಳಿದ್ರೆ, ಒಳ್ಳೆ ಕಂಠರು ಚೆನ್ನಾಗಿ ಹಾಡ್ತಾರೆ ಅಂತ. ಒಳ್ಳೆ ಚೆನ್ನಾಗಿ ಹಾಡಾರ ಒಳ್ಳೆ ಕಂಠ ಇದೆ ಅಂತ ಹೇಳಿಬಿಡ್ತಾರೆ. ಮಾತಾಡೋ ಕಂಠ ಬೇರೆ, ಹಾಡೋ ಕಂಠ ಬೇರೆ. ಮೂಕ ಅಂದ್ರೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಫಸ್ಟ್ ಆಫ್ ಆಲ್ ಪೂರ್ತಿ ಮಾತಾಡಲಿಕ್ಕೆ ಬರೋದು. ಇವನು ಕಂಠ ಅಂದ್ರೆ ಒಳ್ಳೆ ಹಾಡಕ್ ಬರುತ್ತೆ. ಸುಶ್ರಾವ್ಯವಾದ ಕಂಠ ಇದ್ರೆ ಒಳ್ಳೆ ಕಂಠ ಅಂತ ಕರೀತಾರೆ. ಇವತ್ತು ದೇವರ ಕಂಠ ಎಂಥ ಕಂಠ ಅಂದ್ರೆ ಸದಾ ಚಿಂತನೆ ಮಾಡಬೇಕಂತ ಕಂಠ ಪರಮಾತ್ಮನಿಗಿದೆ. ಸಂತತಂ ಚಿಂತೆಯೇ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ. ಹೊರಗು ಚೆನ್ನಾಗಿದೆ, ಒಳಗು ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೊರಗು ಚೆನ್ನಾಗಿದೆ, ಒಳಗು ಚೆನ್ನಾಗಿದೆ. ಹೊರಗಾದಕ್ಕೆ ಚೆನ್ನಾಗಿದೆ. ಭಾಸ್ವತ್ ಕೌಸ್ತುಭ ಭಾಸಕಂ. ಕೌಸ್ತುಭ ಮಣಿ ಕಟ್ಕೊಂಡಿದ್ದಾನಲ್ಲ ಪರಮಾತ್ಮನ ನೆಕ್ಲೆಸ್, ಕೌಸ್ತುಭ ಮಣಿ ಪರಮಾತ್ಮನ ಕಂಠದಲ್ಲಿ ಕೌಸ್ತುಭ ಮಣಿ. ಅಂತ ಮಣಿ ಜಗತ್ತಿನಲ್ಲಿ ಯಾರ್ಯಾರಿಗೂ ಇಲ್ಲ, ಅವನಿಗೆ ಮಾತ್ರ ಇರತಕ್ಕಂಥ ಮಣಿ ಅದು. ರುದ್ರಾದೇವರಿಗೆ ಅಲಂಕಾರದ ಕಾನ್ಸೆಪ್ಟೇ ಇಲ್ಲ, ಅವರಿಗೆ ಅಲಂಕಾರವೇ ಇಲ್ಲ. ಹುಟ್ಟಿದ್ದು ಚರ್ಮ, ಹೊದ್ದಿದ್ದು ಚರ್ಮ, ಮೈಗೆಲ್ಲ ಹಾವುಗಳೇ ಹೊರತು ಅಲಂಕಾರದ ಕಾನ್ಸೆಪ್ಟ್ ಇಲ್ಲ. ಬೇರೆ ಎಲ್ಲಾ ದೇವತೆಗಳು ಅಲಂಕಾರದ ಕಾನ್ಸೆಪ್ಟ್ ಸ್ವಲ್ಪ ಇದೆ, ಕೆಲವರು ಇಲ್ಲೇ ಇಲ್ಲ. ಆದ್ರೆ ಪರಿಪೂರ್ಣ ಅಲಂಕಾರದ ಕಾನ್ಸೆಪ್ಟ್ ಅಂದ್ರೆ ಉಡುಪಿಗಟ್ಟಿಗೆ ಅಲಂಕಾರ ಮಾಡ್ತಾ ನೋಡಿರ್ಬೇಕಲ್ಲ, ದಿವಸಕ್ಕೊಂದು ಅಲಂಕಾರ. ಬಹುಶಃ ವಿಶ್ವದಲ್ಲಿ ಒಂದೇ ಒಂದು ಕಡೆಗೆ ದಿನ ದಿನ ಅಲಂಕಾರ ಬದಲಾಗುತ್ತೆ ಅಂದ್ರೆ ಅದು ಉಡುಪಿ ಕೃಷ್ಣನಿಗೆ ಮಾತ್ರ ಹೊರತು ಇನ್ನೆಲ್ಲೂ ಇಲ್ಲ. ಶ್ರೀಮಾತರು ಎಂಥ ಅಲಂಕಾರ ಮಾಡಿರ್ತಾರೆ, ಎಷ್ಟು ವೈಭವ ಇರುತ್ತೆ. ಆ ವೈಭವ ವಿಷ್ಣುವಿನ ವಿಶಿಷ್ಟವಾದಂತಹ ಲಕ್ಷಣ. ಹೇಳ್ತಾರೆ ಕೌಸ್ತುಭಮಣಿ ಅಲಂಕಾರ ಭಗವಂತನ ಕಂಠಕ್ಕಿದೆ, ಸದಾ ಚಿಂತನೆ ಮಾಡಿ ಅದನ್ನ. ಆಗೊಂದು ಪ್ರಶ್ನೆ ಬರಬಹುದು, ಓಹೋ ಅದಕ್ಕೆ ಕಂಠ ಭಾರಿ ಚೆನ್ನಾಗಿದೆ ಅಂತ ಕಾಣುತ್ತೆ. ಅಲಂಕಾರ ಮಾಡ್ಕೊಂಡು ಚೆನ್ನಾಗಿರ್ಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಕಾಣುತ್ತೆ ಅನಿಸ್ಬಿಡುತ್ತೆ ತಕ್ಷಣ. ಮಧ್ವಾಚಾರ್ಯರು ಏನು ಬರೀತಾರೋ ಅದು ಶಾಸ್ತ್ರನೇ ಹೊರತು ಪೊಯೆಟ್ರಿ ಅಲ್ಲ. ಪೊಯೆಟ್ರಿ ಎಂಬ ಸೆಕೆಂಡರಿ, ಶಾಸ್ತ್ರ ಪ್ರೈಮರಿ ಆಗಬೇಕು. ಈ ಪೊಯೆಟ್ರಿಗಳಾದ್ರೆ ಶಾಸ್ತ್ರ ಕಳ್ಕೋಬಾರದು. ಶಾಸ್ತ್ರ ಇದ್ರೆ ಪೊಯೆಟ್ರಿ ಆಗ ನಮ್ಗೆ ಒಳ್ಳೇದು. ಶಾಸ್ತ್ರ ಇದ್ರೆ ಪೊಯೆಟ್ರಿನೇ ಹೊರತು ನೀವು ಹ್ಯಾಂಡ್ ರೈಟಿಂಗ್ ನೋಡೋದು ಯಾವಾಗ ಉತ್ತರ ಸರಿ ಇದ್ರೆ, ಉತ್ತರ ಎಲ್ಲ ತಪ್ಪು, ನೀಟ್ ಹ್ಯಾಂಡ್ ರೈಟಿಂಗ್ ಒಳ್ಳೇದು, ಕಂಪ್ಯೂಟರ್ ಹೊರಗೆ ಹಾಕ್ಬಿಟ್ಟು ಅಂತ ಹೋಗ್ಬಿಟ್ಟು ಇನ್ನೂ ಕ್ಲಿಯರ್ ಆಗಿ ಫೇಲ್ ಆಗ್ತಾರೆ, ತೊಂದರೆ ಇಲ್ಲ ಅದರೊಳಗೆ. ತಪ್ಪರದೆ ಆಂಬೇಜ್ ಕೂಡ ಇರೋದಿಲ್ಲ, ನೀಟಾ ಫೇಲ್ ಆಗ್ತಾರೆ, ತೊಂದರೆ ಇಲ್ಲ. ಹ್ಯಾಂಡ್ ರೈಟಿಂಗ್ ಕೌಂಟ್ ಆಗೋದು ಉತ್ತರ ಸರಿ ಇದ್ರೆ ಮಾತ್ರ. ಎಲ್ಲ ಉತ್ತರ ಸರಿ ಇಬ್ಬರು ಎಲ್ಲ ಒಂದೇ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಅವ್ರಿಗೆ ಸ್ವಲ್ಪ ಪ್ಲಸ್ ಮಾರ್ಕ್ಸ್ ಕೊಡಬಹುದು. ಆದರೆ ತಪ್ಪುತ್ತರ ಏನು ಮಾಡಕ್ ಬರೋದಿಲ್ಲ. ಇವತ್ತು ದೇವರು ಎಂಥವನು ಒಂದು ಎಲೆ, ಬೇಸಿಕಲಿ ಅವನ ಕಂಠ ಹೇಗಿದೆ ಗೊತ್ತಾ? ಕೌಸ್ತುಭಮಣಿ ಹಾಕೊಂಡದ್ದು ಚೆನ್ನಾಗಿದೆ ಅಂತ ಅಲ್ಲ, ಕೌಸ್ತುಭಮಣಿಯನ್ನ ಕೃಷ್ಣ ಕಟ್ಕೊಂಡಿದ್ದಾನಲ್ಲ ಅದಕ್ಕೆ ಅದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾರೆ. ಅದು ಬೇರೆ ಕಡೆ ಇದ್ರೆ ಅಸಹ್ಯ ಕಾಣಿಸ್ತಿತ್ತು, ಅಲ್ಲಿ ಇದ್ದಿದ್ದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದಷ್ಟಿಂದ ಕೌಸ್ತುಭೋದ್ಭಾಸಿ ಭಾಸಕಂ, ಆಚಾರ್ಯ ಪದ ನೋಡಬೇಕು, ಕೌಸ್ತುಭ ಉದ್ಭಾಸಿ ಭಾಸಕಂ. ಕೌಸ್ತುಭಕ್ಕೆ ದಡ ಕೊಡ್ತಕ್ಕಂಥ ಕಂಠ ಪರಮಾತ್ಮನ ಕಂಠ, ದೇವರ ಕಂಠದೊಳಗೆ, ದೇವರ ಕಂಠದೊಳಗೆ ಕೌಸ್ತುಭಮಣಿ ಇರೋದಕ್ಕೋಸ್ಕರ ಅದಕ್ಕೆ ಅಷ್ಟು ಮಹತ್ವ ಬಂದಿದೆ. ಆದ್ದರಿಂದ ಸಂತತಂ ಚಿಂತೆಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ. ಎಷ್ಟು ಮನೋಹರವಾದ ಮಾತು. ಇವತ್ತು ಉದಾಹರಣೆ ಇದನ್ನು ಕೃಷ್ಣ ವಜ್ರ ಕಿರೀಟ ಇದೆ, ಈಗ ಯಾವ್ದು ಹಾಕೊಂಡ್ಬಿಟ್ಟು ಯಾಕೆ ಕಾಣಿಸ್ತಾನೆ ಮನುಷ್ಯ? ಇದು ಬೇರೆ ಕೇಳಾಗಿತ್ತ ಅಂತ ಕೇಳ್ತಾನೆ. ಸುಮ್ಮನೆ ಟೋಪಿ ಹಾಕೋ ಮನುಷ್ಯ, ನೀನ್ ಯಾಕೆ ವಜ್ರ ಕಿರೀಟ ಹಾಕೊಂಡು ಬಿಟ್ಬಿಡು, ಕೃಷ್ಣನಿಗೆ ಹಾಕಿದ ಹೋ ಏನ್ ಚೆನ್ನಾಗಿ ಕಾಣುತ್ತೆ ನೋಡಿ, ಏನ್ ಚೆನ್ನಾಗಿ ಕಾಣುತ್ತೆ. ಒಬ್ಬ ಫ್ಯಾನ್ಸಿ ಡ್ರೆಸ್ ಹಾಕೊಂಡ್ರೆ ಒಬ್ಬನ ಹ್ಯಾಕ್ ಕಾಣ್ತಾನೆ, ನಿಜವಾದ ಡ್ರೆಸ್ ಹಾಕೊಂಡ್ರೆ ಹ್ಯಾಕ್ ಕಾಣ್ತಾನೆ? ಫ್ಯಾನ್ಸಿ ಡ್ರೆಸ್ ಅನ್ನು ನೋಡೋದಕ್ಕಷ್ಟೇ, ಚಪ್ಪಾಳಿ ಹಾಕಿದ್ರೆ ಕತೆ ಮುಗಿತದ್ರು, ಇನ್ನೊಂದು ಬೇಕಿಲ್ಲ. ಆದ್ರೆ ನಿಜವಾದ ಡ್ರೆಸ್ಸಿಗೆ ಎಷ್ಟು ಮಹತ್ವ ಇದೆ. ಕೌಸ್ತುಭಮಣಿಯನ್ನು ಧರಿಸ್ತಕ್ಕಂಥ ವ್ಯಕ್ತಿ ಸಾಕ್ಷಾತ್ ನಾರಾಯಣ ಮಾತ್ರ. ಅದನ್ನು ಹೇಳ್ತಾರೆ, ಯಾತಕ್ಕೆ ಗೊತ್ತಾ ಕೌಸ್ತುಭಮಣಿ ಪರಮಾತ್ಮ ಕಂಠದಲ್ಲಿ ಯಾತಕ್ಕೆ ಕಟ್ಟಿಕೊಂಡಿದ್ದಾನೆ ಗೊತ್ತೇನು? ತುಂಬಾ ಜನ ಗೊತ್ತಿಲ್ಲ, ನಾ ಕೌಸ್ತುಭಮಣಿ ಇದೆ ಅಂತ ಅನೇಕರಿಗೆ ಗೊತ್ತಿಲ್ಲ, ಇನ್ನು ಅದು ಯಾಕೆ ಅಂತ ಅರ್ಥ ಎಷ್ಟನಕ್ಕಾಗಬೇಕು. ಮಧ್ವಾಚಾರ್ಯ ಹೇಳ್ತಾರೆ, ಕೌಸ್ತುಭಮಣಿ ಅಂದ್ರೆ ಏನು ಗೊತ್ತೇನು? ತತ್ಕಂಠಗಂ ಕೌಸ್ತುಭ ವಾಸಧಾತ ಕೌಸ್ತುಭಂ ಬ್ರಹ್ಮಣೋ ರೂಪಂ. ಭಾಗವತ ತಾತ್ಪರ್ಯ ಆಚಾರ್ಯರ ಮಾತು. ಒಂದೊಂದು ಕವಿಮಾನಿ ದೇವತೆಗಳಿದ್ದಾರೆ. ಚಕ್ರಕ್ಕೆ ಅಭಿಮಾನಿ ದೇವತೆ ದುರ್ಗಾದೇವಿ, ಶಂಖಕ್ಕೆ ಶ್ರೀದೇವಿ, ಗದಕ್ಕೆ ವಾಯುದೇವರು. ಅದು ಕೌಸ್ತುಭಮಣಿ ಯಾರ ಅಭಿಮಾನಿ ದೇವತೆಗಳು ಅಂದ್ರೆ ಸಾಕ್ಷಾತ್ ಬ್ರಹ್ಮದೇವರ ಅಭಿಮಾನಿ ದೇವತೆಗಳು. ಅದಕ್ಕೆ ಪ್ರೀತಿಯಿಂದ ಕಂಠದಲ್ಲಿ ಕಟ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಪರಮಾತ್ಮ. ಪ್ರೀತಿಯಿಂದ ಕಂಠದಲ್ಲಿ ಕಟ್ಕೊಂಡಿದ್ದಾನೆ, ಬ್ರಹ್ಮದೇವರು ಅಲ್ಲಿ ಕೂತಿದ್ದಾರೆ ಅಂತ. ಪರಮಾತ್ಮನ ಕಂಠದಲ್ಲಿ ಬ್ರಹ್ಮದೇವರು ಶೋಭಿಸ್ತಾ ಇದ್ದಾರೆ. ಪರಮಾತ್ಮ ಕಂಠದಲ್ಲಿ ಇಟ್ಕೊಂಡಿದ್ದಾನಲ್ಲ ಅದಕ್ಕೆ ಅವರು ಜಗತ್ತಿಗೆ ಉಪದೇಶ ಮಾಡ್ತಕ್ಕಂಥ ಜಗದ್ಗುರುಗಳಾಗಿದ್ದಾರೆ ಅಂತ ಹೇಳ್ತಾರೆ. ಪರಮಾತ್ಮನ ಕಂಠದಲ್ಲಿ ಬ್ರಹ್ಮದೇವರು ವಾಯುದೇವರು ಸಮ. ಅವರು ಕೌಸ್ತುಭಮಣಿ ಬ್ರಹ್ಮದೇವರು ಹೌದು, ವಾಯುದೇವರು ಹೌದು. ಪರಮಾತ್ಮನ ಕಂಠದಲ್ಲಿ ಅವರು ಶೋಭಿಸ್ತಾ ಇರೋದ್ರಿಂದ, ಕಂಠದ ಆಶ್ರಯವನ್ನು ಪಡೆದಿರೋದ್ರಿಂದ ವಿಶ್ವಕ್ಕೆ ಗುರುಗಳಾಗತಕ್ಕಂಥ ಹಿರಿಮೆ ಆಚಾರ್ಯರಿಗೆ ಬಂತು. ಶ್ರೀಮದ್ ವಿಷ್ಣುಂಗ್ರ ನಿಷ್ಠಾ ಅತಿ ಗುಣ ಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜ ಲಸತ್ ಪಾಂಸವೋ ಅಸ್ಮಾನ್ ಪುನಂತು. ಈ ತ್ರೈಲೋಕ್ಯಾಚಾರ್ಯ ಅನ್ನೋ ಪದ ಅವರಿಗೆ ಬರೋ ಕದೇ ಕಾರಣ. ವಿಶೇಷವಾದ ಕೌಸ್ತುಭಮಣಿಯೊಳಗೆ ಇದ್ದು ಪರಮಾತ್ಮನ ಸೇವೆಯನ್ನ ಸದಾ ಮಾಡ್ತಾ ಇರತಕ್ಕಂಥ ಹಿರಿಮೆ ಬ್ರಹ್ಮವಾಯುಗಳದು. ಅವರಿಗೆ ಜ್ಞಾನದ ಬೆಳಕನ್ನ ಭಗವಂತ ಕೊಡ್ತಾನೆ. ಒಂದಾಯ್ತು. ಇನ್ನ ಪರಮಾತ್ಮನ ಕಂಠದ ಒಳಗೆ ಏನಿದೆ ಅಂತ ಮುಂದಿನ ಪ್ರಶ್ನೆ. ಕೆಲವರು ಬಾಯಿ ಬಿಟ್ಟರೆ ಬಣ್ಣ ಗೇಡು ಅಂತಾರಲ್ಲ, ನೋಡೋದಕ್ಕೆ ಭಾರಿ ಇರ್ತಾನೆ. ಬಾಯಿ ಬಿಟ್ಟ ಅಂದ್ರೆ ಗೋವಿಂದ ಏನೇನೋ ಮಾತಾಡ್ಬಿಟ್ರೆ ಏನೋ ನಾರಾಯಣ ಅನ್ಕೊಂಡ್ಬಿಡ್ತಾನೆ. ಅರೆ ಪರಮಾತ್ಮ ಬಾಯಿ ಬಿಟ್ಟರೆ ಏನಾಗುತ್ತೆ ಗೊತ್ತಾ? ಸಂತತಂ ಚಿಂತೆಯೇ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯ ಅಖಿಲ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ಆತನ ಕಂಠದಿಂದ ಅನಂತ ವೇದಗಳು ಎವ್ರಿ ಮೊಮೆಂಟ್ ಉಚ್ಚಾರಿತವಾಗುತ್ತಂತೆ ಲೆಕ್ಕ ಹಾಕಿ. ಎಂಥ ಕಂಠ ಇರು ಪರಮಾತ್ಮನ ಕಂಠ. ಆತನ ಕಂಠದೊಳಗೆ ಅನಂತ ವೇದಗಳು ಸತತ ಹೊರಗೆ ಬರ್ತಾ ಇರುತ್ತಂತೆ. ಅನಂತ ವೇದಗಳು ಪ್ರತಿ ಕ್ಷಣದಲ್ಲೂ ಹೊರಗೆ ಬರುತ್ತಂತೆ. ಇಂಥ ಕಂಠ ಯಾರಿಗಿದೆ? ಸಾಕ್ಷಾತ್ ಭಗವಂತನಿಗೆ ಮಾತ್ರ. ವೇದ ನಾಲ್ಕು ಸೂಕ್ತ ಹೇಳ್ತಾರೆ ಅಂದ್ರೆ ಗೌರವ ಬಂದ್ಬಿಡುತ್ತೆ ಅವನಿಗೆ. ನಾಲ್ಕು ಗಾಯತ್ರಿ ಮಾಡ್ತಾರೆ ಅಂದ್ರೆ ಬೃಹಸ್ಪತಿ ಅನ್ನೋ ಕಾಲ ಇದು. ಒಂದು ಗಾಯತ್ರಿ ಅಂತ ಹೇಳ್ತಾರೆ, ಓ ಬಾಯಿ ವಾಚಸ್ಪತಿ ಇರಬೇಕು ಬಹುಶಃ ತಿಳ್ಕೊಂಡ್ಬಿಡುದು. ಅಂತ ಕಾಲದಲ್ಲಿ ನಾವಿದ್ರೆ ಪ್ರತಿ ಕ್ಷಣದಲ್ಲಿ ಅನಂತ ವೇದವನ್ನು ಪರಮಾತ್ಮ ಹೇಳ್ತಾನಂತೆ. ಇದನ್ನ ನಂಬೇಕಾ? 100 ವರ್ಷಗಳಿಂದ ನಂಬ ಸ್ವಲ್ಪ ಕಷ್ಟ ಇತ್ತು, ಇವತ್ತು ಕಷ್ಟ ಇಲ್ಲ. ಕಂಪ್ಯೂಟರ್ ಎಷ್ಟಿರುತ್ತೆ, ಫ್ಲಾಪಿ ಎಷ್ಟಿರುತ್ತೆ, ಎಷ್ಟು ಸೋಲ್ ಹೊಂದ್ಕೊಂಡಿರುತ್ತೆ ಲೆಕ್ಕ ಹಾಕಿ. ಇದನ್ನ ಈ ಫ್ಲಾಪಿ ಒಳಗೆ ಲೈಬ್ರರಿ ಹಾಕೋ ಶಕ್ತಿ ಇರುತ್ತೆ. ಇವತ್ತು ಪರಮ ಈ ಫ್ಲಾಪಿಗೆ ಶಕ್ತಿ ಇದ್ರೆ ಪರಮಾತ್ಮನ ಕಂಠ ಎಂತ ಫ್ಲಾಪಿ ಗೊತ್ತೇನೋ? ಅನಂತ ವೇದಗಳನ್ನು ಧರಿಸಿದೆ ಅಂತ ಹೇಳ್ತಾರೆ. ಅನಂತ ವೇದಗಳು ಅಲ್ಲಿದೆ. ಈ ಫ್ಲಾಪಿಗೆ ಪ್ಲೇ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ, ಇನ್ನೊಂದು ಆಪರೇಟರ್ಸ್ ಬೇಕು ಅದಕ್ಕೆ. ಫ್ಲಾಪಿ ಬೈ ಇಟ್ಸೆಲ್ಫ್ ಪ್ಲೇ ಮಾಡಕ್ ಬರೋದಿಲ್ಲ. ಪರಮಾತ್ಮನ ಕಂಠದಲ್ಲಿ ವೇದಗಳಿವೆ ಅಲ್ಲ, ಅಲ್ಲಿವೇ ಹೊರಗೆ ಬರ್ತಾನೆ ಇದೆ ಅಂತ. ಎವ್ರಿ ಮೊಮೆಂಟ್, ಎವ್ರಿ ಮೊಮೆಂಟ್ ಅಲ್ಲಿ ಪರಮಾತ್ಮ ವೇದೋಚ್ಚಾರಣೆ ಮಾಡ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಆಗ ದೇವರು ದೇವರೇ, ಜೀವರು ಜೀವರೇ ಅಂತ ಗೊತ್ತಾಗುತ್ತೆ. ನಾಲ್ಕು ಮಾತು ನೆಟ್ಟಗಾಡಕ್ಕೆ ಬರೋದಾದ್ರೆ ನಾವೆಲ್ಲಿ? ಅನಂತ ವೇದಗಳನ್ನು ಪ್ರತಿ ಕ್ಷಣದಲ್ಲೂ ಹಿಡಿತಕ್ಕಂಥ ಪರಮಾತ್ಮ ಎಲ್ಲಿ ಅಂತ ಗೊತ್ತಾದ್ರೆ ಆ ಕೃಷ್ಣನ ಮಾತು ಜ್ಞಾಪಕ ಆಗುತ್ತೆ. ಅರ್ಜುನ, ನಾನು ಯಾರು ಗೊತ್ತಾ? ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ, ವೇದಾಂತಕೃತ್ ವೇದ ವಿದೇವ ಚಾಹಂ. ಎಲ್ಲ ವೇದಗಳು ನನ್ನನ್ನೇ ಹೇಳ್ತಾ ಇವೆ, ವೇದಾಂತ ಬರೆದವರು ನಾನು ಅಂತ ಪರಮಾತ್ಮ ಹೇಳ್ತಾನೆ. ಕೃಷ್ಣ ಏನನ್ನು ಹೇಳ್ತಾನೆ ಅದೆಲ್ಲ ಪ್ರಾಕ್ಟಿಕಲಿ ಕಾಣ್ತಾ ಇದ್ದೇವೆ ನಾವೇ. ಕೃಷ್ಣನ ಕಂಠದ ಹಿರಿಮೆ ಹೀಗಿರೋದ್ರಿಂದ ಪ್ರತಿ ಕ್ಷಣದಲ್ಲೂ ಹೇಳ್ತಾ ಇದ್ದಾನೆ. ಪ್ರತಿ ಕ್ಷಣದಲ್ಲೂ ಸಕಲ ವೇದಗಳನ್ನು ಹೇಳೋದಂದ್ರೆ ಏನು ಆಶ್ಚರ್ಯ ಗೊತ್ತಾ? ಸ್ವಲ್ಪ ಯೋಚನೆ ಮಾಡಬೇಕು, ವೇದಗಳು ಎಷ್ಟಿವೆ ಗೊತ್ತೇನು? ನಮ್ಮ ಜನ ಪ್ರಕಾರ ವೇದಗಳು ಅಂದ್ರೆ ನಾಲ್ಕು ಪುರುಷ ಸೂಕ್ತ, ಸಿ ಸೂಕ್ತ, ನಾಲ್ಕು ಬಂದ್ರೆ ಸಕಲ ವೇದ ಪಾರಂಗತ ಅಲ್ಲ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಇದೆಯಲ್ಲ, ಅವುಗಳ ಒಟ್ಟು ವ್ಯಾಪ್ತಿ ಎಷ್ಟು ಗೊತ್ತಾ? ಅನಂತಾವಯು ವೇದಾಹ, ಇನ್ಫೈನೈಟ್ ನಂಬರ್ ಅಂತ ಹೇಳಿದ್ರು. ಇನ್ಫೈನೈಟ್ ಅದು. ಇವತ್ತು ಅಷ್ಟು ವೇದ ನಮಗೆ ಸಿಕ್ಕಿಲ್ಲ, ಸಿಕ್ಕಿರೋದನ್ನೇ ಓದಿಲ್ಲ, ವಿಚಾರ ಬೇರೆ. ಸಿಕ್ಕಿರೋದು ಬರೀ ಋಗ್ವೇದದಲ್ಲಿ ಎಷ್ಟಿದೆ ಗೊತ್ತೇನೋ, 10,000 ಚಿಲ್ಲರೆ ಮಂತ್ರ ಅಷ್ಟೇನೆ ಇರೋದು, ಅನಂತ ಉಳಿದಿರೋದು ಅಷ್ಟೇನೆ. ಈಗ ಇನ್ನು ಸ್ವಲ್ಪ ದಿವಸಕ್ಕೆ ಅದು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ದಿವಸಕ್ಕೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ, ಜ್ಞಾನದ ಪ್ರಪಂಚ ಚಿಕ್ಕದಾಗ್ತಾ ಹೋಗುತ್ತೆ, ಈ ಲೌಕಿಕ ಪ್ರಪಂಚ ದೊಡ್ಡದಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಜ್ಞಾನದ ಪ್ರಪಂಚ ಚಿಕ್ಕದಾಗೋದು, ಲೌಕಿಕ ಪ್ರಪಂಚ ದೊಡ್ಡದಾಗೋದು, ಇದು ದುರಂತ. ಇದು ಒಂದು ಪರಮಾತ್ಮನ ಕಂಠದೊಳಗೆ ಅನಂತ ವೇದಗಳಿವೆ. ಹಾಗಿದ್ರೆ ಅನಂತ ವೇದ ಹೇಗೆ ಉಚ್ಚಾರಣೆ ಮಾಡ್ತಾರೆ? ಸಿಮಲ್ಟೇನಿಯಸ್ ಯೋಚನೆ ಮಾಡಿ, ಅದು ದೇವರ ಮಹಿಮೆಯನ್ನೇ ಅರ್ಥ ಮಾಡಿಕೊಡ್ತಾ ಇದೆ. ಕೃಷ್ಣ ನನ್ನ ಅರ್ಜುನ ಸ್ತೋತ್ರ ಮಾಡ್ತಾನೆ, ನಮ್ಗೆ ಆಗ ಅರ್ಥ ಆಗುತ್ತೆ. ಅನಂತ ಬಾಹುದರ ವಕ್ರ ನೇತ್ರಂ, ಅರ್ಜುನ ಹೇಳಿದ, ಪರಮಾತ್ಮನ ಕಂಠ ಒಂದು, ಒಳಗೆ ಅನಂತ ಕಂಠಗಳಿವೆ ಅಂತ. ಪರಮಾತ್ಮನ ಕಂಠ ಅಂದ್ರೆ ಒಂದು ಕಂಠ ಅನಂತ ಕಂಠ, ಒಂದು ಹೊಟ್ಟೆ ಅನಂತ ಹೊಟ್ಟೆ, ಒಂದು ಕಣ್ಣು ಅನಂತ ಕಣ್ಣು, ಒಂದು ಕಾಲು ಅನಂತ ಕಾಲು, ಒಂದು ಕಾಯಿ ಅನಂತ ಕೈ. ಈ ವೈಭವ ಯಾರಿಗೂ ಇಲ್ಲ, ದೇವರಿಗೆ ಮಾತ್ರ ಉಂಟು. ಆದ್ರಿಂದಾನೆ ಅನಂತ ಅಕ್ಷರಗಳು ವೇದಗಳು, ಅನಂತ ಕಂಠಗಳು, ಒಂದೊಂದು ಕಂಠದ ಒಂದೊಂದು ಅಕ್ಷರ ಬಂದರೂ ಕೂಡ ಅನಂತ ಒಟ್ಟಿಗೆ ಬರುತ್ತಲ್ಲ, ಸಮಿಟೆನ್ಸ ಬರುತ್ತೆ, ಯೋಚನೆ ಇಲ್ಲ. ಸಮಿಟೆನ್ಸ ಬರೋ ಶಕ್ತಿ ಆ ಕಂಠಕ್ಕೆ ಮಾತ್ರ ಇದೆ, ಇನ್ಯಾರಿಗೂ ಅನಂತ ಕಂಠ ಇಲ್ಲವಲ್ಲ. ಆದ್ರಿಂದ ದೇವರಿಗೆ ಮಾತ್ರ ಶಕ್ತಿ ಉಂಟು. ಇನ್ನೊಂದು ಆಚಾರ್ಯ ವಿಶೇಷವನ್ನು ಹೇಳ್ತಾರೆ ಮಧ್ವಾಚಾರ್ಯರು, ವೇದಗಳು ಅನಂತ, ಪರಮಾತ್ಮನ ಕಂಠಗಳು ಅನಂತ, ದ್ವಾದಶ ಸ್ತೋತ್ರದ ಈ ಮಾತು, ಭಗವದ್ಗೀತೆಯ ಮಾತು ಎರಡನ್ನು ಸೇರಿಸಿಕೊಂಡು ಬಿಟ್ರೆ ಅನಂತ ಕಂಠ ಅಂತ ಸ್ಪಷ್ಟ ತಿಳಿಯುತ್ತ. ಆದರೆ ಅನಂತ ಕಂಠ, ಅನಂತ ವೇದಗಳು, ಹಾಗಿದೆ ಪರಮಾತ್ಮನ ಕಂಠಗಳು ಅನಂತ, ವೇದಗಳು ಅನಂತ, ಒಂದೊಂದು ಅಕ್ಷರಕ್ಕೊಂದೊಂದು ಕಂಠ. ಹಾಗಾದ್ರೆ ಪರಮಾತ್ಮನ ಕಂಠಗಳು ವೇದಾಕ್ಷರ ಇದ್ದಷ್ಟಿವೆಯೋ ಅಂತ ಕೇಳಿದರೆ, ಆ ತಿಳ್ಕೊಳ್ಬೇಡಿ, ವೇದಾಕ್ಷರಗಳು ಅನಂತ, ಪರಮಾತ್ಮನ ಕಂಠ ಅನಂತ. ಪರಮಾತ್ಮನ ಕಂಠ ಎಷ್ಟು ಅನಂತ ಅಂದ್ರೆ ಯಾವ ವೇದಾಕ್ಷರಗಳು ಅದರಿಂದ ಇದಾಗಲಿಕ್ಕಾಗೋದಿಲ್ಲ. ಎಷ್ಟೋ ಕಂಠ ಖಾಲಿ, ವೇದಾಕ್ಷರ ಎಕ್ಸಾಸ್ಟ್ ಆಗಿಬಿಡುತ್ತೆ, ಪರಮಾತ್ಮನ ಕಂಠ ಇನ್ನೂ ಹಾಗೆ ಬೇಕಾದಷ್ಟು ಇರುತ್ತೆ ಅಂತ ಹೇಳ್ತಾರೆ. ಇದು ಪರಮಾತ್ಮನ ಅನಂತ್ಯದ ವೈಚಿತ್ರ್ಯ ಇರ್ಬೋದು. ಇನ್ಫೈನೈಟ್ ನಲ್ಲೂ ಕೂಡ ತಾರತಮ್ಯ ಇದೆ, ಮಧ್ವಾಚಾರ್ಯ ಹೇಳ್ತಾರೆ. ಇನ್ಫೈನೈಟ್ ನಲ್ಲಿ ತಾರತಮ್ಯ ಇದೆ, ಪರಮಾತ್ಮನ ಗುಣಗಳ ಇನ್ಫಿನಿಟಿ ಅಂತ ಇದೆಯಲ್ಲ, ಅದನ್ನು ಬೀಟ್ ಮಾಡಕ್ಕೆ ಯಾವುದಕ್ಕೂ ಸಾಧ್ಯ ಇಲ್ಲ. ಜೀವನ ಅನಂತ, ಕಾಲ ಅನಂತ, ದೇಶ ಅನಂತ, ಪರಮಾತ್ಮನ ಗುಣಗಳ ಅನಂತ, ಅದೆಲ್ಲದರಲ್ಲೂ ತಾರತಮ್ಯ ಇದೆ ಎನ್ನುವ ಮಾತನ್ನು ಆಚಾರ್ಯ ಬರೀತಾರೆ. ಇದೆಲ್ಲ ಇನ್ನೂ ನಾವು ಹೆಚ್ಚೆಚ್ಚು ಹೇಳ್ತಾ ಹೋದಂತೆ, ಚಿಂತನೆ ಮಾಡ್ತಾ ಹೋದಂತೆ ದೇವರ ಚಿತ್ರ ಅತ್ಯಂತ ದೊಡ್ಡದಾಗಬೇಕು. ಮನಸ್ಸಿನಲ್ಲಿ ವಿಶ್ವರೂಪವೇ ಮೂಡಬೇಕು ಅಂತ ಚಿತ್ರವನ್ನ ಶಾಸ್ತ್ರ ಪ್ರಪಂಚ ಕೊಡ್ತಾ ಇದೆ, ಆಚಾರ್ಯ ಮುಂದಿಡ್ತಾ ಇದ್ದಾರೆ. ಸಂತತಂ ಚಿಂತಯೇತ್ ಕಂಠಂ, ಭಾಸ್ವತ್ ಕೌಸ್ತುಭ ಭಾಸಕಂ, ವೈಕುಂಠ ಶಾಖಿಲಾ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ಮತ್ತೆ ಹೇಳ್ತಾರೆ, ಪರಮಾತ್ಮರ ಮುಖ ಹೇಗಿದೆ ಹೇಳ್ತಾರೆ. ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಪತ್ ಭವತಾ ಪಾಪರೋ ದೀಡ್ಯಂ ಶ್ರೀಪತೇಹೇ ಮುಖ ಪಂಕಜಂ. ಪರಮಾತ್ಮನ ಮುಖವನ್ನು ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಕಂಠ ಆಯಿತು, ಮುಖಕ್ಕೆ ಬಂದ್ರೀಗ ಪರಮಾತ್ಮನ ಮುಖ ಹೇಗಿದೆ ಒಟ್ಟಾಗಿ ನೋಡಿದರೆ, ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಪತ್. ಯಾಮಿನೀನಾಥ ಅಂದ್ರೆ ಚಂದ್ರ, ಸಹಸ್ರ ಅಂದ್ರೆ ಅನಂತ, ಅನಂತ ಚಂದ್ರ ಪ್ರಕಾಶ ಪರಮಾತ್ಮನ ಮುಖಕ್ಕಿದೆ ಅಂತ ಹೇಳ್ತಾರೆ. ಅನಂತ ಚಂದ್ರ ಪ್ರಕಾಶ ಪರಮಾತ್ಮನದು. ಭಗವದ್ಗೀತೆಯಲ್ಲಿ ಸೂರ್ಯಪ್ರಕಾಶವನ್ನು ವರ್ಣನೆ ಮಾಡಿದ್ರು. ದಿವಿ ಸೂರ್ಯ ಸಹಸ್ರಸ್ಯ ಭವೇ ದ್ವಿಗಪದುತ್ಥಿತ ಯದಿ ಭಾ ಸದೃಶಿ ಸಾಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಅನಂತ ಸೂರ್ಯರು ಸೈಮಲ್ಟೇನಿಯಸ್ ಆಗಿ ಒಂದೇ ಕಾಲಕ್ಕೇನೆ ಗಗನದಲ್ಲಿ ಮೂಡಿದರೆ ಏನು ಪ್ರಕಾಶವೋ ಅಂತ ಪ್ರಕಾಶವನ್ನು ಅರ್ಜುನ ಕಂಡ ಅಂತ ಅಲ್ಲಿ ಹೇಳುತ್ತಾರೆ. ಇಲ್ಲಿ ಚಂದ್ರ ಪ್ರಕಾಶ ಅಂತ ಹೇಳುತ್ತಾರೆ. ಯಾವುದು ಅಂದ್ರೆ ಎರಡೂ ಹೌದು. ಶಾಂತಿಯನ್ನು ತಗೊಂಡ್ರೆ, ಅದರ ಒಂದು ಕಾಂತಿಯನ್ನು ತಗೊಂಡ್ರೆ, ಹಿತವನ್ನು ಗಮನಿಸಿದರೆ ಅದು ಚಂದ್ರಕಾಂತಿ, ಅದರ ತೇಜಸ್ಸನ್ನು ಗಮನಿಸಿದರೆ ಸೂರ್ಯಕಾಂತಿ. ಎರಡು ಹೌದು, ಸೂರ್ಯಕಾಂತಿಯೂ ಹೌದು ಚಂದ್ರಕಾಂತಿಯೂ ಹೌದು. ಆದರೆ ಲೋಕದಲ್ಲ ಸಾಧ್ಯ ಇಲ್ಲ. ಸೂರ್ಯಕಾಂತಿ ಸೂರ್ಯನಿಗೆ, ಚಂದ್ರಕಾಂತಿ ಚಂದ್ರನಿಗೆನೆ. ಸೂರ್ಯಕಾಂತಿ ಚಂದ್ರನಲ್ಲಿಲ್ಲ, ಚಂದ್ರಕಾಂತಿ ಸೂರ್ಯನಲ್ಲಿ ಇಲ್ಲ. ಇದರಲ್ಲಿ ತೀಕ್ಷ್ಣತೆ ಇದೆ, ಅದರಲ್ಲಿ ಶಾಂತಿ ಇದೆ, ಅದರಲ್ಲಿ ಪ್ರಶಾಂತತೆ ಇದರಲ್ಲಿಲ್ಲ, ಒಂದೊಂದು ಮಿಸ್ಸಿಂಗು. ಅದೇ ಪರಮಾತ್ಮನ ಕಂಠ ಮುಖ ಆಗಲ್ಲ. ಸೈಮಲ್ಟೇನಿಯಸ್ ಎರಡು ಆಗಿದೆ ಅಂತ ಹೇಳ್ತಾರೆ. ಸೈಮಲ್ಟೇನಿಯಸ್ ಎರಡು ಆಗಿದೆ. ಆ ಮಾತನ್ನ ಸುಮಧ್ವ ವಿಜಯದೊಳಗೆ ಆಚಾರ್ಯರು ಬದರಿಯನ್ನು ಪ್ರವೇಶ ಮಾಡ್ತಾ ಇರೋ ಕಾಲಕ್ಕೆ ಅಲ್ಲಿಯ ವೇದವ್ಯಾಸರ ಶಿಷ್ಯರು ನೋಡಿದ್ರಂತ ಆಚಾರ್ಯರನ್ನ, ಇವ್ರು ಯಾರಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಯಾರಿರ್ಬೇಕು ಇಲ್ಲಿ ಬರ್ತಾ ಇದ್ದಾರಲ್ಲ, ಕೋಯಂ ಅಪೂರ್ವ ಪುರುಷ. ನಮ್ಮ ಆಶ್ರಮದೊಳಗೆ ವೇದವ್ಯಾಸರು ಭಾರಿ ದೊಡ್ಡವರ ವಿಚಾರ ಬಿಟ್ಟುಬಿಡೋಣ, ಇಲ್ಲಿ ಎಷ್ಟೋ ಜನ ಬಂದಿದ್ದಾರೆ ಹೋಗಿದ್ದಾರೆ, ಆದರೆ ಇವತ್ತು ಏನ್ ಬರ್ತಿದ್ದಾರಲ್ಲ ಇವರು, ಇವ್ರು ಯಾರಿರಬಹುದು, ಇನ್ನು ಮಧ್ವಾಚಾರ್ಯ ಅಂತ ಗೊತ್ತಾಗಿಲ್ಲ, ದೂರದಿಂದ ನೋಡ್ತಾ ಇದ್ದಾರೆ. ಇವರನ್ನು ನೋಡಿದರೆ ಒಳ್ಳೆ ಸೂರ್ಯಪ್ರಕಾಶ ಇದೆ ಇವರಿಗೆ, ಸೂರ್ಯಪ್ರಕಾಶ ಇದೆ. ಆದ್ರೆ ಸೂರ್ಯ ಅಂತ ಕರೆಬಿಡೋಣ, ಸೂರ್ಯ ಬರ್ತಿದ್ದಾರೆ ಅಂತ ಕರೆಯೋಣ, ಇಲ್ಲ ಇಲ್ಲ, ಸೂರ್ಯ ಆಗಿದ್ರೆ ಕಣ್ಣು ಕುಕ್ಕಬೇಕಾಗಿತ್ತು, ಕಣ್ಣು ಕುಕ್ತಾ ಇಲ್ಲ, ಒಳ್ಳೆ ಶಾಂತವಾಗಿದೆ. ಹೋಗ್ಲಿ ಚಂದ್ರ ಅಂತ ಕರೆಬಿಡೋಣ, ಇಲ್ಲ ಇಲ್ಲ, ಪ್ರಕಾಶ ತುಂಬಾ ಜಾಸ್ತಿ ಇದೆ. ಅಂದ್ರೆ ಸೂರ್ಯನ ಇಲ್ಲಿ ಏನಿಲ್ಲ ಅಂತ ಪ್ರಶಾಂತಿ ಇದೆ, ಚಂದ್ರನಲ್ಲಿ ಏನಿಲ್ಲ ಅಂತ ಪ್ರಖರತೆ ಇದೆ. ಆದ್ದರಿಂದ ಸ್ವಯಂ ಏಕಾಂತ ಕರೋಹಿ ದಿವಾಕರ, ದಿವಾಕರನಿಗಿರೋ ತೀಕ್ಷ್ಣತೆ ಇಲ್ಲಿಲ್ಲ, ಬೆಳಕಿದೆ. ಚಂದ್ರನ ಒಂದು ಪ್ರಶಾಂತಿ ಇದೆ, ಆದರೆ ಪ್ರಖರತೆ ಇದೆ. ಎರಡು ಒಂದೇ ಕಡೆ ಸೇರಿದ ಮೇಲೆ ಇವರು ಸೂರ್ಯನೂ ಅಲ್ಲ ಚಂದ್ರನೂ ಅಲ್ಲ, ಅವ್ರ ಮೇಲ್ನವರಾಗಿರ್ಬೇಕು ತೀರ್ಮಾನ ಮಾಡಿದ್ದಾರೆ. ಅವ್ರ ಮೇಲ್ನವರಾಗಿರ್ಬೇಕು. ಅವ್ರು ಯಾರಾಗಿರ್ಬೇಕು ಅಂದ್ರೆ ಸಾಕ್ಷಾತ್ ವಾಯುದೇವರಾಗಿರ್ಬೇಕು. ಹೇಳ್ತಾರೆ, ಚತುರಾನನ ಸ್ವಯಂ ಪವನೋವಾ ವ್ರತಿ ರೂಪ ಅವರಜನ್, ಸ್ವತಃ ಬ್ರಹ್ಮದೇವರು ಬಂದಿರಬೇಕು, ಇಲ್ಲದೆ ಹೋದ್ರೆ ವಾಯುದೇವರು ಬಂದಿರಬೇಕು. ಇಂಥ ಒಂದು ಲಕ್ಷಣ ಭರಿತವಾದ ಶರೀರ ಬೇರೆಯವರು ಎಲ್ಲಿಂದ ಬರುತ್ತೆ ಅನ್ಕೊಂಡ್ರಂತ. ಇದು ವಾಯುದೇವರಿಗೆ ಎಷ್ಟು ಹೇಳಿದರೆ ಪರಮಾತ್ಮನಿಗೆ ಎಷ್ಟಿರಬೇಕು ಲೆಕ್ಕ ಹಾಕಿ. ಆತನಲ್ಲಿ ಸೂರ್ಯನ ಪ್ರಖರತೆ ಮತ್ತು ಚಂದ್ರನ ಶಾಂತಿ ಎರಡು ಏಕಕಾಲಕ್ಕೆ ಪರಮಾತ್ಮನಲ್ಲಿರೋದ್ರಿಂದ ಸ್ಮರೇತ ಯಾಮಿನಿ ನಾಥ ಸಹಸ್ರಾವಿತ ಕಾಂತಿಮತ್, ಸಹಸ್ರ ಅಭಿತ ಕಾಂತಿಮತ್. ಅಲ್ಲಿ ಒಂದು ಸ್ವಾರಸ್ಯ ಇದೆ, ಮತ್ತೆ ಸುಮ್ಮನೆ ಅನಂತ ಅಂತ ಹೇಳಬಾರದೆ, ಸಹಸ್ರ ಅಮಿತ ಅಂತ ಯಾಕೆ ಹೇಳಬೇಕು? ಸಹಸ್ರ ಅಮಿತ ಕಾಂತಿಮತ್ ಅಂತ ಎರಡೆರಡು ಪದ ಯಾಕೆ ಹೇಳ್ತಾರೆ? ಸಹಸ್ರ ಅಂದ್ರೆ ಸಾವಿರ, ಅಮಿತ ಅಂದ್ರೆ ಅನಂತ. ಬರೀ ಅನಂತ ಅಂದ್ರೆ ಸಾಕಿತ್ತು, ಸಹಸ್ರ ಅಮಿತ ಯಾತಕ್ಕೆ? ಅದಕ್ಕೆ ಹೇಳ್ತಾರೆ, ನೋಡುವವರ ಯೋಗ್ಯತೆಗೆ ತಕ್ಕಂತೆ ಕೆಲವರಿಗೆ ಸಾವಿರ ಚಂದ್ರಕಾಂತಿ, ಕೆಲವರಿಗೆ ಅನಂತ ಚಂದ್ರಕಾಂತಿ. ನೋಡೋರ ಮೇಲೆ ಡಿಫರೆನ್ಸ್ ಇದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಹೊರತು ಇವರಿಗೆಲ್ಲ ಪರಮಾತ್ಮನ ಕಾಂತಿ ಯಾವಾಗಲೂ ಅನಂತ ಚಂದ್ರಕಾಂತಿಯೇ, ಅನಂತ ಸೂರ್ಯಕಾಂತಿಯೇ. ನೋಡೋರಿಗೆ ಮಾತ್ರ ಅವರ ಲಿಮಿಟ್ ಪ್ರಕಾರ ಕಾಣುತ್ತೆ, ನೋಡೋರು ಮಾತ್ರ ಲಿಮಿಟ್ ಪ್ರಕಾರ ಕಾಣುತ್ತೆ, ಹೊರತು ಎಲ್ಲರಿಗೂ ಒಂದು ರೀತಿ ಕಾಣೋದಲ್ಲ. ಅಂದ್ರೆ ಪರಮಾತ್ಮನಲ್ಲಿ ಯಾವುದೇ ವಿಧವಾದಂತಹ ವ್ಯತ್ಯಾಸ ಇಲ್ಲದೆ ಹೋದ್ರೂ ಕೂಡ ನೋಡುವವರಲ್ಲಿ ವ್ಯತ್ಯಾಸ ಇರೋದ್ರಿಂದ ಅವರೇ ಹಾಕಿ ಕಾಣುತ್ತೆ. ಮತ್ತೆ ವ್ಯತ್ಯಾಸ ಇಲ್ಲದೆ ಹೋದ್ರೆ ಟಿಕೆಟ್ ಇಡಬೇಕಾದ್ರೆ ಬಾಳ್ಕನಿ ಇಷ್ಟು ಇದಕ್ಕೆ ಇಷ್ಟೊಂದು ಇಡಲಿಕ್ಕೆ ಹೋಗೋದಿಲ್ಲ. ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋದಂತೆ ಚಾರ್ಜ್ ಜಾಸ್ತಿ ಕೊಡಬೇಕಾಗುತ್ತೆ. ಎಲ್ಲರಿಗೂ ಒಂದೇ ರೀತಿ ಕಾಣೋದಾಗಿದ್ರೆ ಟಿಕೆಟ್ ಅಲ್ಲಿ ವೇರಿಯೇಷನ್ ಇರ್ತಿರಲಿಲ್ಲ. ಮೊದಲನೇ ಸೀಟಿಂದ ಕೊನೆ ಸೀಟ್ವರೆಗೂ ಒಂದೇ ರೇಟ್ ಚಾರ್ಜ್ ಮಾಡ್ತಿದ್ರು, ಚಾರ್ಜ್ ಮಾಡೋದಿಲ್ಲ, ಕ್ಲಾರಿಟಿ ಮತ್ತೆ ಇದೆಲ್ಲ ವೇರಿ ಆಗ್ತಾ ಹೋಗುತ್ತೆ. ಅದು ಸ್ಕ್ರೀನ್ ಮಾತ್ರ ಅದೇ, ಸ್ಕ್ರೀನ್ ಅದೇ ತೋರಿಸೋದು ಅದನ್ನೇನೆ. ಆ ಕ್ಲಾರಿಟಿಗೋಸ್ಕರವಾಗಿ ಹೇಗೆ ದುಡ್ಡು ಜಾಸ್ತಿ ಕೊಡ್ತಾನೋ, ಆ ಸಾಧನೆ ಜಾಸ್ತಿ ಮಾಡಿದರೆ ಕ್ಲಾರಿಟಿ ಜಾಸ್ತಿ ಬರ್ತದೆ ಎಂಬುದು ಭಗವಂತನ ಚಿಂತನೆಗಿರತಕ್ಕಂಥ ಒಂದು ವಿಶೇಷವಾದ ಅರ್ಹತೆ. ಸ್ಪರೇತ ಯಾಮಿನೀನಾಥ ಸಹಸ್ರಾವಿತ ಕಾಂತಿವತ್ ಭವತಾ ಪಾಪನೋ ದೀಢ್ಯಂ ಶ್ರೀಪತೇಹೇ ಮುಖ ಪಂಕಜಂ. ಪರಮಾತ್ಮನ ಮುಖ ಕಮಲದಂತೆ ಇದೆ ನೋಡಿ, ಕಮಲದಂತೆ ಇದೆ, ಸೂರ್ಯನಂತೆ ಇದೆ, ಚಂದ್ರನಂತೆ ಇದೆ. ಈ ಒಂದು ಮಿಕ್ಸ್ಚರ್ ಯಾರಿಗೆ ಕಾಣ, ಈ ಕಾಂಬಿನೇಷನ್ ಎಲ್ಲಿ ಸಿಗುತ್ತೆ? ಕಮಲ ಕಮಲ, ಸೂರ್ಯ ಸೂರ್ಯ, ಚಂದ್ರ ಚಂದ್ರ, ಆಚಾರ ಮುಖ ಮೂರು ಒಟ್ಟಿಗೆ ಆಗಿದೆ ಅಂತ ಹೇಳುತ್ತ. ಅನಂತ ಸೂರ್ಯಕಾಂತಿ, ಅನಂತ ಚಂದ್ರಕಾಂತಿ, ಅವನಂತ ಕಮಲದ ಕಾಂತಿ, ಮೂರು ಹೊಂದಿರತಕ್ಕಂಥದ್ದು ಭಗವಂತನ ಹಿರಿಮೆ. ಅದನ್ನ ಚಿಂತನೆ ಮಾಡಿ, ನಮಗೇನು ಬೆನಿಫಿಟ್ ಇದರಿಂದ, ನಮಗೇನು ಇರುವಂತ ಅದಿರಬಹುದು, ನಮಗೇನು ಬರುತ್ತೆ ಅದರಿಂದ ಅಂತ ಕೇಳಿದ್ರೆ ಹೇಳ್ತಾರೆ, ಭವತಾ ಪಾಪ ನೋದಿ ಈಡ್ಯಂ, ಭವತಾಪ ಅಪನೋದಿ. ಸಂಸಾರ ತಾಪವನ್ನೇ ಪರಿಹಾರ ಮಾಡತಕ್ಕಂಥ ಶಕ್ತಿ ಅದಕ್ಕಿದೆ. ದೇವ್ರ ಮುಖ ನೋಡ್ತಿರ್ಲಿಕ್ಕೇನೆ ನಮಗೆ ಶ್ರಮ ಎಲ್ಲ ಹೋಗ್ಬಿಡುತ್ತೆ. ಬೆಳೆದಂಗಡಿಯಲ್ಲಿ ಕೂತರೆ ಒಂದು ಹಿತವಾದ ಒಂದು ಭಾವನೆ ಬರುತ್ತೆ, ನಮ್ಮ ದೇಹಕ್ಕೆ ಹಿತ ಅನ್ಸುತ್ತೆ. ದೇವ್ರ ಮುಂದೆ ಕೂತರೆ ದೇಹಕ್ಕೆ ಮನಸ್ಸಿಗೆ ಎಲ್ಲದಕ್ಕೂ ಕೂಡ ಅಷ್ಟೇ ಅಲ್ಲ, ಸಂಸಾರದ ತಾಪವೇ ಹೋಗ್ಬಿಡುತ್ತೆ. ಆದ್ರಿಂದ ಭವತಾ ಪಾಪನು ದೀಢ್ಯಂ ಶ್ರೀಪತೇಹೇ ಮುಖ ಪಂಕಜಂ. ಅದಕ್ಕೆ ದೇವ್ರ ಧ್ಯಾನ ಯಾತಕ್ಕೆ ಮಾಡಬೇಕು ಅಂದ್ರೆ, ಆತನ ಮುಖ ಚಿಂತನೆ ಯಾತಕ್ಕೆ ಮಾಡಬೇಕು ಅಂದ್ರೆ ಮನಸ್ಸಿಗೆ ಶಾಂತಿ ಸಿಗಲಿಕ್ಕೆ ಅಂತ ಹೇಳ್ತಾರೆ. ಮನಸ್ಸಿಗೆ ಶಾಂತಿ ಸಿಗಲಿಕ್ಕೆ ರಾಘವೇಂದ್ರ ಸ್ವಾಮಿಗಳು, ವಿಜಯೇಂದ್ರರು, ವಾದಿರಾಜರು ಬದಲಾದ ಜ್ಞಾನಿಗಳೆಲ್ಲ ಪರಮಾತ್ಮರ ಚಿಂತನೆ ಹಾಗೆ ಮಾಡ್ತಾರಲ್ಲ, ಅದು ಸಂಸಾರದ ಬಗ್ಗೆ ನಿಶ್ಚಿಂತೆಯಾಗಿದ್ರು ಅವರು. ಹಿಂದೆ ಹೇಳಿದ್ದೇನೆ, ರಾಯರಿಗೆ ವಾರಕ್ಕೆ ಒಪ್ಪತ್ತು ಅರವತ್ತು ಊಟ ಮಾಡ್ತಿದ್ರು ಅಷ್ಟೆ, ವಾರಕ್ಕೆ ಒಪ್ಪತ್ತು ಅರವತ್ತು ಊಟ ಮಾಡ್ತಿದ್ರು. ಆದರೆ ಸ್ವಲ್ಪ ದುಃಖ ಪಡ್ತಿದ್ದಿಲ್ಲ ಅವರು, ಆನಂದವಾಗಿದ್ದರಂತೆ. ಯಾತಕ್ಕೆಲ್ಲ ಪೂರ್ತಿ ಊಟ ಮಾಡೇ ದುಃಖ ಪಡ್ತಾನೆ, ಸಾಯಂಕಾಲಕ್ಕೆ ಏನೋ ಎಂತ ಅಂತ ಆತರ ಬೆಳಗ್ಗೆ ಊಟ ಮುಗಿಸಿರ್ತಾನೆ, ಡಲ್ಲಾಗಿರ್ತಾನೆ ಸಾಯಂಕಾಲದ ವ್ಯವಸ್ಥೆ ನೋಡಿ. ಈ ತೃಪ್ತಿದ್ದಂತ ಅಲ್ಲ, ಸಾಯಂಕಾಲ ಯೋಚನೆ ನೀವು, ಪಾಪ ಸಾಯಂಕಾಲ ಯಾಕೆ, ನಾಳೆ ಬೆಳಿಗ್ಗೆ ಏನು, ಹಿಂದೆಗೆಂತೋ ನಾಡಿಗೆಂತೋ ನಾಡಿದ್ದೆಗೆಂತೆಂದು ಬೆಂದ ಒಡಲ ಹೊರೆಯೇ ಹೋಯಿತು ಸಂಸಾರ ಅಂತ ವಾದಿರಾಜ ಸ್ವಾಮಿಗಳು ಬರೀತಾರೆ. ಹಿಂದೆಗೆಂತೋ ನಾಳೆಗೆಂತೋ ನಾಡಿದ್ದು ತನಗೆ, ತನ್ನ ಮಕ್ಕಳಿಗೆಂತೋ ಮೊಮ್ಮಕ್ಕಳಿಗೆಂತೋ, ತಾನು ಇರೋದೇ ಇಲ್ಲ ಅಲ್ಲಿವರೆಗೂ. ಯೋಚನೆ ಮಾಡಿದ್ದು ಮಾಡಿದ್ದೇನೆ, ಮಾಡಿದ್ದೇನೋ ಮಾಡಿದ್ದೆ, ಈ ರೀತಿ ಮಾಡ್ತಾನಲ್ಲ. ಆದರೆ ಪರಮಾತ್ಮನ ಚಿಂತನೆ ಮಾಡಿ ರಾಯರಾಗಿದ್ದಾರೆ, ಯೋಚನೆ ಇಲ್ಲ ಅವರಿಗೆ, ಯಾತಕ್ಕೆ ದೇವರ ಧ್ಯಾನ ಮಾಡ್ತಿದ್ದಾರೆ ಅದಕ್ಕೆ ಯೋಚನೆ ಇಲ್ಲೇ ಇಲ್ಲ ಅವರಿಗೆ. ಯಾರು ದೇವರನ್ನು ಮರೀತಾರೆ ಅವರಿಗೆ ಯೋಚನೆ ಪ್ರಾರಂಭ. ಮನವೇ ಮಾಧವನ ಮರೆತುದರಿಂದ ದಣಿವಾಯಿತು ಹಿಂದೆ, ಕ್ಷಣವೊಂದಾದರೂ ಬಿಡದಿರು ಕೃಷ್ಣನ ಮುಂದೆ. ದೇವರನ್ನು ಯಾವಾಗ ಮರಿತೇವೋ ಎಲ್ಲ ನೋವು ಪ್ರಾರಂಭವಾಗುತ್ತೆ. ದೇವರು ಯಾವಾಗ ನೆನಪಿಗೆ ಬರ್ತಾನೋ ಎಲ್ಲ ನೋವು ಹೋಗಿಬಿಡುತ್ತೆ. ಕರೆಂಟ್ ಹೋದಾಗ ಎಷ್ಟು ದುಃಖ ಆಗುತ್ತೆ, ಕರೆಂಟ್ ಬಂದಾಗ ಎಷ್ಟು ಬದಲಾವಣೆ ಆಗುತ್ತೆ ಲೆಕ್ಕ ಹಾಕಿ. ಕರೆಂಟ್ ಹೋದಾಗ ಎಲ್ಲ ಡಾರ್ಕು, ಕರೆಂಟ್ ಬಂದಾಗ ಎಲ್ಲ ಬ್ರೈಟ್ ಆಗಿಬಿಡುತ್ತೆ. ಈ ಕರೆಂಟ್ ಇಂದಾನೆ ಎಷ್ಟು ಆಗಬೇಕಾದ್ರೆ ದೇವರ ಚಿಂತನೆಗೆ ಎಷ್ಟು ಶಕ್ತಿ ಇದೆ. ಆ ರಾಯರಂಥವರೆಲ್ಲ ಹಾಗೆ ಬದುಕಿದ್ರಿಂದ ಅಂತ ಬಡತನದ ಮಧ್ಯದಲ್ಲಿ ಪ್ರಶಾಂತವಾಗಿದ್ದರು. ಆದರೆ ನಾವು ಶ್ರೀಮಂತಿಕೆ ಮಧ್ಯದಲ್ಲಿ ಕೊರಗ್ತಾ ಇರ್ತೇವೆ, ಎಲ್ಲ ಇದ್ದು ದೇವರನ್ನು ಮರ್ತಿರೋದೇ ಅದಕ್ಕೆ ಕಾರಣ. ಭವತಾ ಪಾಪನೋ ದೀಡ್ಯಂ ಶ್ರೀಪತೇಹೇ ಮುಖ ಪಂಕಜಂ. ಮುಂದೆ ಹೇಳ್ತಾರೆ, ಪೂರ್ಣಾನನ್ಯ ಸುಖೋದ್ಭಾಸಿ ಮಂದಸ್ಮಿತ ಬಧೀಷಿತು ಪೂರ್ಣಾನಂದಸ್ಯ ರಾಮಸ್ಯ ಸಾರರಾಗ ಅವಲೋಕನಂ. ಪರಮಾತ್ಮನ ಮುಖ ಹೇಗಿದೆ ಅಂದ್ರೆ ಪೂರ್ಣಾನನ್ಯ ಸುಖೋದ್ಭಾಸಿ ಮಂದಸ್ಮಿತ ಮಧೀಷಿತು ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದ ಪದಪ್ರದಂ. ಗೋವಿಂದಸ್ಯ ಪೂರ್ಣಾನನ್ಯ ಸುಖೋದ್ಭಾಸಿ ಮಂದಸ್ಮಿತಂ ಸದಾ ಚಿಂತ್ಯಂ. ಪರಮಾತ್ಮನ ಮುಖದ ಮತ್ತೊಂದು ವೈಶಿಷ್ಟ್ಯ ನಗುಮುಖ, ಯಾವಾಗಲೂ ನಗುಮುಖ ದೇವರದು. ಇದನ್ನು ಯೋಚನೆ ಮಾಡಬೇಕು, ಯಾವಾಗಲೂ ನಗುಮುಖ ಇರೋದು ಪರಮಾತ್ಮನ ವೈಶಿಷ್ಟ್ಯ. ರಾಮಾಯಣದಲ್ಲಿ ಹೇಳ್ತಾರೆ, ರಾಮ ಯಾವಾಗ ನೋಡಲಿ ನಗನಗ್ತಾ ಮಾತಾಡ್ತಿದ್ದಂತೆ. ಸ್ಮಿತಪೂರ್ವ ಅಭಿಭಾಷೀಚ ಅಂತ ಬರುತ್ತೆ, ಸ್ಮಿತಪೂರ್ವಂ ಹಿ ಭಾಷತೆ. ನಗನಗ್ತಾ ಮಾತಾಡ, ಕೆಲವರಂತೂ ನಗನಗ್ತಾ ಇರ್ತಾರೆ, ಯಾರು ಬಂದಷ್ಟು ಸೀರಿಯಸ್ ಆಗಿಬಿಡ್ತಾರೆ, ಏನ್ ಕೇಳ್ತಾರೋ ಅಂತ ಭಯ ಪಾಪ. ತಕ್ಷಣ ಅವ್ರ ಮೂಡೆ ಚೇಂಜ್ ಆಗಿಬಿಡತ್ತೆ. ದೇವ್ರ ಹಾಗಲ್ಲ, ಯಾರೇ ಬಂದು ನಗನಗ್ತಾ ಮಾತಾಡ್ತಾರೆ ಅಂತ ಪರಮಾತ್ಮ. ನಗನಗ್ತಾ ಮಾತಾಡ ಸಾಧ್ಯವೇ ಇಲ್ಲ, ಬೇರೆ ಎಲ್ಲೂ ಕಾಣೋದಿಲ್ಲ, ದೇವರಲ್ಲಿ ಮಾತ್ರ ಕಾಣತಕ್ಕಂಥ ಚಿತ್ರ. ಕಂಚಿ ವರದರಾಜನ ಚಿತ್ರ ನೋಡಿರ್ಬೇಕು, ಕಂಚಿ ವರದರಾಜದೇವರ ಮುಖ ನೋಡಬೇಕು. ಏನ್ ಬೇಕು ಕೇಳಿ ಎಂಬಾಗಿದೆ ಮುಖ, ಏನ್ ಬೇಕು ಕೇಳಿಕೊಳ್ಳಿ. ವಾದಿರಾಜ ಸ್ವಾಮಿ ವರ್ಣನೆ ಮಾಡ್ತಾರೆ, ಯಾಚೇ ವರದರಾಜತ್ವಾಂ ಕಾಂಚೀಸೇಹ ನ ಕಿಂಚನ ಚೇತನಾ ಚೇತನ ಜಗದ್ವರಂ ತ್ವಾಮೇವ ದೇಹಿಮೆ. ನೋಡ್ತಿರ್ಲಿಕ್ಕೆ ಕೇಳಬೇಕು ಅನಿಸ್ಬೇಕಂತ. ಅಂತ ಒಂದು ಮೂಡ್ ಕೆಳಗಡೆ ಬೇಳಬಾರದು ಅನ್ಸೋ ಮೂಡ್ ಇದ್ರೆ ಕೇಳಬೇಕು ಅನ್ಸೋ ಮೂಡ್ ಪರಮಾತ್ಮ ತಂದು ಕೊಡ್ತಾನಂತಾರೆ. ಅದು ದೇವರ ಮುಖದ ಲಕ್ಷಣ, ಅದನ್ನ ಆಚಾರ ವರ್ಣನೆ ಮಾಡ್ತಾ ಇದ್ದಾರೆ. ಈ ಚಿಂತನೆ ಮನಸ್ಸಿಗೆ ಯಾವಾಗ ಬರ್ತದಲ್ಲ ಆಗ ಸಂಧಾನ ಮಾಡಕ್ ಬರ್ತದೆ, ಸರಿಯಾಗಿ ದೇವ್ರಪೂಜೆ ಮಾಡಕ್ ಬರುತ್ತೆ, ಧ್ಯಾನ ಮಾಡಕ್ ಬರುತ್ತೆ. ಇದಿಲ್ಲದ ಮಾಡಕ್ ಹೋದ್ರೆ ಕಡಿಮಿಸ್ಕೊತಾನೆ, ಆಗ ತೂಕಡಿಸ್ತಿರ್ತಾರೆ ಹೊರತು ಧ್ಯಾನಾಗೇನ ಬರ ಪ್ರಸಂಗ ಬರೋದಿಲ್ಲ. ಈ ಬರೀಸ್ಕೊಂಡು ಎಷ್ಟೊತ್ತು ನೋಡ್ತೀರಿ ನೀವು, ಈಗ ಬರೀಸ್ಕೊಂಡು ನೋಡೋ ನಿದ್ದೆ ಬರುತ್ತೆ. ಅಲ್ಲಿ ಮೂವತ್ತಿದ್ರೆ ಫಿಲಿಮ್ ಇದ್ರೆ ಅವಾಗ ನೋಡೋ ಶುರು ಮಾಡ್ತೀವಿ. ಅದರಲ್ಲಿ ಯಾವಾಗ ಚಿತ್ರ ಇದ್ರೆ ಆಕ್ಟಿವ್ ಆಗ್ತೇವೆ ಹೊರತು ಬರೀ ಸ್ಕ್ರೀನ್ ನೋಡಕ್ ಆಗೋದಿಲ್ಲ. ಕಣ್ಣು ಮುಚ್ಕೊಂಡ ಬರೀ ಸ್ಕ್ರೀನ್ ಕಂಡ ಕಾಣುತ್ತೆ, ಆದ್ರಿಂದ ಅದು ಕಂಡ್ರೆ ಪುಣ್ಯ. ಅದು ಬ್ಲಾಕ್ ಸ್ಕ್ರೀನ್ ಬೇರೆ, ಅದ್ರ ಜೊತೆಗೆ ಬ್ರೈಟ್ ಸ್ಕ್ರೀನ್ ಕೂಡ ಅಲ್ಲ. ಅದು ಕಣ್ಣು ಮುಚ್ಕೊಳಕ್ ಮುಖ ಆಗೋದೇ ಇಲ್ಲ. ಕಣ್ಣು ಮುಚ್ಚಬೇಕಾದ್ರೆ ಮೆಟೀರಿಯಲ್ ಇರಬೇಕಲ್ಲ. ಈ ಸಾಧಸ ಸ್ತೋತ್ರ ಭಗವದ್ಗೀತೆ ಎಲ್ಲ ಕೇಳಿದ ಒಂದು ಸಂಸ್ಕಾರ ನಮ್ಮ ತಲೆಯಲ್ಲಿ ಇದ್ರೆ ಆಗ ಕಣ್ಣು ತೆಗೆದಾಗ ಏನ್ ಕಾಣ್ತೇವಲ್ಲ ಅದಕ್ಕಿಂತ ಜಾಸ್ತಿ ಕಣ್ಣು ಮುಚ್ಚಿದಾಗ ಕಾಣುತ್ತೆ ಅಂತ ಹೇಳ್ತಾರೆ. ಕಣ್ಣು ತೆಗೆದಾಗ ಕಾಣೋದು ಜಗತ್ತು, ಕಣ್ಣು ಮುಚ್ಚಿದಾಗ ಕಾಣೋದು ಜಗನ್ನಾಥ. ಜಗತ್ತು ಎಷ್ಟು ಲಿಮಿಟೆಡ್, ಜಗನ್ನಾಥ ಎಷ್ಟು ದೊಡ್ಡವನಾದ್ದರಿಂದ ಕಣ್ಣು ಮುಚ್ಚಬೇಕು. ಮುಚ್ಚೋದಕ್ಕಿಂತ ಮುಂಚೆ ಕಣ್ಣು ತೆಗೆದು ಶಾಸ್ತ್ರ ಓದಬೇಕು ಅಂತ ಹೇಳ್ತಾರೆ. ಕಣ್ಣು ತೆಗೆದು ಶಾಸ್ತ್ರ ಓದಿ ಕಣ್ಣು ಮುಚ್ಚಿ ಚಿಂತನೆ ಮಾಡಿ ಆಗ ಬರೋ ಅನುಭವ ಇದೆಯಲ್ಲ, ಅದು ಎಲ್ಲೆಲ್ಲೂ ಸಿಗದಂತ ಅನುಭವ. ಎಷ್ಟು ಹಣಕಾಸು ಕೊಟ್ಟರು ಅದು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಬೆಲೆ ಕಟ್ಟಲಾಗದ ಅಮೌಲ್ಯವಾದ ವಸ್ತು ಅಂದ್ರೆ ಅದೇ. ಅದಕ್ಕೋಸ್ಕರ ಪೂರ್ಣ ಅನನ್ಯ ಸುಖೋದ್ಭಾಸಿ, ಆ ಮಂದಹಾಸ ಏನ್ ತೋರಿಸ್ತಾ ಇದೆ ಗೊತ್ತಾ, ಪೂರ್ಣ ಅನನ್ಯ ಸುಖ ಉದ್ಭಾಸಿ, ಪೂರ್ಣವಾದ ಸುಖವನ್ನು ತೋರಿಸ್ತಾ ಇದೆ. ಅನನ್ಯ ಅನ್ಮ್ಯಾಚಡ್, ಅದು ಒಂದು ಪರಮಾತ್ಮನ ಸುಖದಂತ ಸುಖ ಮತ್ತೊಂದು ಕಾಣಕ್ಕೆ ಸಾಧ್ಯ ಇಲ್ಲ. ಅನನ್ಯವಾದ ಅನನ್ಯ ಚಿಂತೆಯಂತೋ ಮಾಂ ಬಂತಲ್ಲ, ಆ ಪದ ನೆನಪಿಟ್ಕೊಂಡಿರ್ಬೇಕು. ಪೂರ್ಣ ಅನನ್ಯ ಸುಖೋದ್ಭಾಸಿ ಮಂದಸ್ಮಿತಂ ಅಧೀಸಿತು. ಅಂತ ಸರ್ವಸ್ವಾಮಿಯಾದ ಪರಮಾತ್ಮನ ಪೂರ್ಣವಾದ ಅನನ್ಯವಾದ ಸುಖವನ್ನ ಸೂಚಿಸ್ತಕ್ಕಂತಹ ಮಂದಸ್ಮಿತವನ್ನ ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದ ಪದಪ್ರದಂ. ಸದಾ ಚಿಂತನೆ ಮಾಡಿ, ಅದರ ಪ್ರಯೋಜನ ಏನು ಗೊತ್ತಾ, ನಿತ್ಯಾನಂದ ಪದಪ್ರದಂ. ಆತನ ಮುಖ ಚಿಂತನೆ ಮಾಡಿ ಅನಿಷ್ಟ ಪರಿಹಾರ, ಆತನ ಮಂದಹಾಸ ಚಿಂತನೆ ಮಾಡಿ ಮೋಕ್ಷ ಗ್ಯಾರಂಟಿ ಅಂತ ಹೇಳ್ತಾರೆ. ಮೋಕ್ಷದ ಪ್ರಾಪ್ತಿಗೆ ಆತನ ಮುಖದ ಚಿಂತನೆಯನ್ನು, ಮಂದಹಾಸದ ಚಿಂತನೆಯನ್ನು ಮಾಡಬೇಕು. ಪೂರ್ಣಾನನ್ಯ ಸುಖೋದ್ಭಾಸಿ ಮಂದಸ್ಮಿತಮಧೀಸಿತು ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದ ಪದಪ್ರದಂ. ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ. ಮುಂದಿನ ಶ್ಲೋಕ. ರಾಮದೇವರ ಕಣ್ಣು ಹೇಗಿದೆ ಚಿಂತನೆ ಮಾಡ್ತಾರೆ, ಮುಖ ಆಯ್ತು ಮಂದಹಾಸ ಆಯ್ತು, ಮುಖ ಆಯ್ತು ಮಂದಹಾಸವಾಯ್ತು, ಈಗ ನೋಟ ಹೇಗಿದೆ ಪರಮಾತ್ಮನ ನೋಟ. ತುಂಬಾ ಜನ ಪ್ರತಿಮೆಗಳನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ವಿಗ್ರಹದ ನೋಟ ಹೇಗಿರಬೇಕು ನೋಡಬೇಕು. ಮೇಲ್ ನೋಡ್ ಆಗಿರಬಾರ ಚಿತ್ರ, ಹೀಗೆ ನೋಡ್ತಿದ್ರೆ ದೇವರು ಉಪಯೋಗ ಇಲ್ಲ, ಹೀಗೆ ನೋಡ್ತಿದ್ರೆ ಮತ್ತು ನಮ್ಮನ್ನು ನೋಡೋದಿಲ್ಲ ಅಂತಾಯ್ತು ಪ್ರಯೋಜನ ಇಲ್ಲ. ಅದರಿಂದ ನಮ್ಮನ್ನು ನೋಡ ಹೇಗಿರ್ಬೇಕು ದೇವರು, ಹೇಗೆ ನೋಡಬೇಕು ಅಂತ ಕೇಳಿದ್ರೆ ಸಾನುರಾಗ ಅವಲೋಕನ, ಸುಟ್ಟು ಬಿಡ ನೋಡಿದ್ರೆ ಉಪಯೋಗ ಇಲ್ಲ, ಮತ್ತೆ ಗೆಟೌಟ್ ಅಂತ ಆಗಿಬಿಡುತ್ತೆ. ಆಮೇಲೆ ಅನುರಾಗದಿಂದ ನೋಡಬೇಕು ದೇವರು ನಮ್ಮನ್ನು. ಆ ಲಕ್ಷಣ ಶಾಸ್ತ್ರದಲ್ಲಿ ಇರತಕ್ಕಂಥ ವಿಗ್ರಹಗಳ ಚಿತ್ರ ಹಾಗಿದ್ರೆ ಮಾತ್ರ ವಿಗ್ರಹ, ಇಲ್ಲ ದೇಶ ಕನಿಷ್ಠವಾಗುತ್ತೆ ಅಂತ ಹೇಳ್ತಾರೆ. ತಪ್ಪು ವಿಗ್ರಹ ಪ್ರತಿಷ್ಠಾಪನೆ ಮಾಡಿಬಿಟ್ರೆ ಆ ಜಾಗ ಅಲ್ಲ, ಸುತ್ತಮುತ್ತ ಏರಿಯಾನೇ ನಾಶವಾಗಿಬಿಡುತ್ತೆ ಅಂತ ಹೇಳ್ತಾರೆ. ಲಕ್ಷಣ ಭರಿತವಾದಂಥ ಚಿತ್ರ ಇರಬೇಕು. ದೇವರು ನಮ್ಮ ಕಡೆ ಕೃಪೆಯಿಂದ ನೋಡತಕ್ಕಂಥ ಚಿತ್ರವನ್ನ ನಾವು ಬಿಡಿಸಿರಬೇಕು ಶಿಲ್ಪಿಯಾದವರು. ಆದ್ದರಿಂದ ಸಾವಿರಾದ ಅವಲೋಕನಂ ಪೂರ್ಣಾನಂದಸ್ಯ ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಪೂರ್ಣಾನಂದಸ್ಯ ರಾಮಸ್ಯ, ಪೂರ್ಣ ಆನಂದ ಪೂರ್ಣನಾದಂತಹ ರಾಮನ ಸಾ ಅನುರಾಗ ಅವಲೋಕನಂ, ಅನುರಾಗದಿಂದ ಕೂಡಿದ ಅವಲೋಕನವನ್ನ, ಅವಲೋಕ ಸೈಟ್ ಅಂತ ಅರ್ಥ. ಆತನ ದೃಷ್ಟಿಯನ್ನ ಸದಾ ಚಿಂತನೆ ಮಾಡಬೇಕು. ಸ್ಮರಾಮಿ, ಚಿಂತಿಸ್ತಾ ಇದ್ದೇನೆ ನಾನೀಗ, ನೆನಪು ಮಾಡ್ಕೋತಾ ಇದ್ದೇನೆ ಅಂತ ಸರ್ ಹೇಳ್ತಾರೆ. ನೆನಪು ಮಾಡ್ಕೊಳ್ತಾ ಇದ್ದೇನೆ. ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ, ನೆನಪಾಡ್ಕೊಂಡು ಏನಾಗುತ್ತೆ ಗೊತ್ತಾ, ನಮ್ಮ ಸಂಸಾರ ಸಮುದ್ರವನ್ನೇ ನಾಶ ಮಾಡ್ತಾನೆ ಪರಮಾತ್ಮ. ವೈಕುಂಠ ಲೋಕಕ್ಕೆ ಒಯ್ತಾನೆ, ಅದನ್ನ ಕಣ್ಣಿನಲ್ಲಿ ತೋರಿಸ್ತಾನೆ ಅಂತ ಹೇಳ್ತಾರೆ. ಕಣ್ಣಿನಲ್ಲಿ ತೋರಿಸ್ತಾನೆ, ಏನೋ ಅಪ್ಲಿಕೇಶನ್ ಕೊಡ್ತಾನೆ, ನೋಡ್ತಾನೆ. ಇವ್ರು ಅವ್ರ ಕಣ್ಣೇ ನೋಡ್ತಿರ್ತಾನೆ, ಯಾವಾಗಲೂ ನೋಡೋನು, ಕಣ್ಣು ನೋಡ್ತಾ ಇರ್ತಾನೆ. ಅವನ ಕಣ್ಣಲ್ಲಿ ಏನಾದ್ರು ಬ್ರೈಟ್ನೆಸ್ ಕಂಡ್ರೆ ಕೆಲಸ ಆಗುತ್ತೆ ಅಂತ ಅರ್ಥ. ಇಲ್ಲದೆ ಹೋದ್ರೆ ಹೋಯ್ತು ಅಂತಾನೆ ಅರ್ಥ. ಕೊಟ್ಟವ್ರು ಸುಮ್ಮನೆ ಕೊಡೋದಿಲ್ಲ, ಅಬ್ಸರ್ವ್ ಮಾಡಿಬೇಕು. ಅಪ್ಲಿಕೇಶನ್ ಕೊಡ್ತಾರೆ, ಇಮಿಡಿಯೇಟ್ ಮುಖ ನೋಡ್ತಾರೆ, ಅಲ್ಲಿ ಕಣ್ಣು ನೋಡ್ತಾರೆ. ಮತ್ತೆ ಕೈಕಾಲಲ್ಲ ನೋಡೋದಿಲ್ಲ, ಅವ್ರು ನೋಡೋದೆಲ್ಲ ತಗೊಳ್ಳೋರು, ಅವ್ರು ಬೇರೆ. ಕೈಕಾಲು ನೋಡೋರೆಲ್ಲ ಬೇರೆ, ಏನ್ ತಂದಿದ್ದಾನೆ ಅಂತ ನೋಡ್ತಾರಲ್ಲ, ಅವ್ರ ಕೈ ನೋಡ್ತಾರೆ. ಇವ್ರು ಹಾಗಲ್ಲ, ಕಣ್ಣು ನೋಡ್ತಾರೆ. ಕಣ್ಣಲ್ಲಿ ಕೆಲಸ ಆಗುತ್ತೆ, ಇಂಡಿಕೇಶನ್ ಸಿಗುತ್ತೆ. ಪರಮಾತ್ಮನ ಕಣ್ಣಲ್ಲಿ ಸಾರುರಾಗ ಅವಲೋಕನಂ, ಎಷ್ಟು ಕೃಪೆಯಿಂದ ಕೂಡಿದ ಪ್ರೇಮಪೂರ್ಣವಾದ ದೃಷ್ಟಿ ಪರಮಾತ್ಮನದು. ಆ ಚಿಂತನೆ ಮಾಡ್ತಿದ್ರೆ ನಮ್ಮ ಇಡೀ ಭವಸಮುದ್ರವೇ ಬತ್ತಿ ಹೋಗುತ್ತೆ ಅಂತ